ಯನಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀಮನ್ ಮಹಾಭಾರತದಲ್ಲಿ ಯಾವ ರೀತಿಯಾಗಿ ಭೀಷ್ಮರು ಅತ್ಯದ್ಭುತವಾದಂತಹ ರೀತಿಯಲ್ಲಿ ತಮ್ಮ ವಿಚಿತ್ರ ವೀರನಿಗೆ ಕಾಶಿರಾಜನ ಮಕ್ಕಳನ್ನು ತಂದು ವಿವಾಹ ಮಾಡಿಸಿದ್ದಾರೆ. ಅಂಬಿಕಾ ಅಂಬಾಲಿಕಾ ಇಬ್ಬರೂ ಸಹ ವಿಚಿತ್ರವೀರನ ಪತ್ನಿಯರಾಗಿದ್ದಾರೆ. ಈ ಕಡೆಗೆ ಅಂಬೆ ಹಠದಿಂದ ಭೀಷ್ಮರನ್ನು ತಾನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟರು, ಆಗಲಿಲ್ಲ. ಪರಶುರಾಮದೇವರು ಭೀಷ್ಮರ ನಿಷ್ಠೆಯನ್ನು ತೋರಿಸಿದರು. ಕೊನೆಗೆ ಅಂಬೆ ನಿರಾಶಳಾಗಿಬಿಟ್ಟು ತಾನು ಹಠ ತೊಟ್ಟು ಹೊರಟು, ನಾನು ಭೀಷ್ಮರನ್ನು ಕೊಲ್ಲಲೇಬೇಕು ಅಂತ ಹಠ ಹಿಡಿದು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದ್ದೆ. ಅದಕ್ಕೆ ಮೊನ್ನೆ ಹೇಳಿತ್ತು, ಗಂಡ ಹೆಂಡತಿಯರಿಗೆ ವಿವಾಹವಾಗಲಿಲ್ಲ, ಮೂಲತಃ ಗಂಡ ಹೆಂಡೆಂದಿರು, ವಿವಾಹವಾಗಲಿಲ್ಲ ಅಲ್ಲ. ಪತ್ಯರು ಮೃತ್ಯವು ಕಾರಣತ್ವಂ ರದೇತ, ಗಂಡನ ಸಾವಿಗೆ ಹೆಂಡತಿಯೇ ಹಠ ಹಿಡಿದು ಕಾರಣರಾಗ್ತಾರೆ. ಅದಕ್ಕೆ ಹೇಳಿದ್ದು, ಗೋವುಗಳ ದ್ರೋಹ ಅನ್ನೋದು ಸರ್ವನಾಶಕ್ಕೆ ನಾಂದಿ ಅಂತ ಅರ್ಥ. ಗೋವುಗಳಿಗೆ ಯಾವುದೇ ರೀತಿಯಲ್ಲಿ ಮಾಡ್ತಕ್ಕಂಥ ಅನ್ಯಾಯ ಸರ್ವನಾಶಕ್ಕೆ ನಾಂದಿ. ಇವತ್ತು ಸಹ ಹಳ್ಳಿಗಳ ಜನ ಗೋಮಾತಿ ಅಂತ ಕರೀತಾರೆ ಹೊರತು ಬೇರೆಯಲ್ಲ. ಅತನ್ನು ದೂರ ಮಾಡಿರೋ ಜನ ತಿಳಿದವರು ಅನ್ಸ್ಕೊಂಡವರೇ ಹೊರತು ಸಾಮಾನ್ಯ ಜನರಲ್ಲಿ ಒಳ್ಳೆ ಭಕ್ತಿ ಉಂಟು. ಇವತ್ತು ಜನರು ಉಳಿಸಿರೋದೇ ಅದು. ಗೋವುಗಳಲ್ಲಿ ಹಿರಿಯರಲ್ಲಿ ತೋರಿಸ್ತಕ್ಕಂಥ ಭಕ್ತಿ ಇಡೀ ಜನಾಂಗದ ಶಕ್ತಿಯಾಗಿ ಅವರನ್ನು ಕಾಪಾಡುತ್ತೆ. ಮಹಾಭಾರತದ ನಾಂದಿ ಇರೋದೇ ಅದರೊಳಗೆ. ಗೋವನ್ನು ವಿರೋಧಿಸಿದ್ದರ ಫಲಿತಾಂಶ ಎಷ್ಟು ದಾರುಣವಾದಂತಹ ದುಃಖದ ಅನುಭವಕ್ಕೆ ಕಾರಣವಾಗ್ತಾ ಇದೆ. ಹೊರಟ್ಲು ಕೊನೆಗೆ ತನ್ನ ದೇಹವನ್ನು ಬಿಟ್ಟು ದ್ರುಪದರಾಜನ ಮಗಳಾಗಿ ಹುಟ್ಟಿದ್ದು ಶಿಖಂಡಿನಿ ಅಂತ ಹೆಸರಾಯಿತು. ಅವಳಿಗೆ ಬೇಕಾಗಿದ್ದು ಗಂಡ ದೇಹ, ಅದು ಸಿಗಲಿಲ್ಲ, ಹೆಣ್ಣಾಗಿ ಹುಟ್ಟಿದ್ದು, ಮುಂದೆ ಗಂಡಾಗ್ತಿ ಅಂತ ವೃದ್ಧದೇವರು ಹೇಳಿದರು. ದ್ರುಪದರಾಜನು ಕೂಡ ಅಂತ ವರವನ್ನು ಕೇಳಿದ್ದ, ನಿನಗೆ ಹೆಣ್ಣು ಹುಟ್ಟಿ ಗಂಡ ಆಗುತ್ತೆ ಅಂತ ಹೇಳಿದ್ರು. ಅದನ್ನೇ ನೋಡಿದ್ದೇವೆ. ಕೊನೆಗೂ ಸಹ ದ್ರುಪದರಾಜ ಸ್ವಲ್ಪ ಅತ್ಯಂತ ಹೆಚ್ಚು ಕಾತರನಾಗಿ ಬಿಟ್ಟು ಮಗಳನ್ನೇ ಮಗ ಅಂತಲೂ ಬೆಳೆಸಿದ್ದಲ್ಲದೆ ಮದುವೆನೂ ಮಾಡಿಬಿಡ್ತಾನೆ, ಹೆಣ್ಣನ್ನು ತಂದು. ಅದು ಇನ್ನೂ ದುರಂತದಲ್ಲಿ ಪರಿವಸಾನವಾಗ್ತದೆ. ದಶಾಣ ದೇಶದ ರಾಜ ಬಹಳಷ್ಟು ಕೋಪಗೊಂಡಾಗ ಪರೀಕ್ಷೆ ಅಂತ ತೀರ್ಮಾನವಾಯಿತು, ಪರೀಕ್ಷೆ ಆಗಬೇಕು ಅಂಥೇಳಿ. ಆಗ ಅಂಬೆ ಶಿಖಂಡಿನಿ ರಾತ್ರಿ ಮನೆ ಬಿಟ್ಟು ಹೊರಟು ಕಾಡಿನಲ್ಲಿ ಅಳುತ್ತಾ ಕೂತಿದ್ದ ಕಾಲಕ್ಕೆ ಒಂದು ಪ್ರಸಂಗ ನಡೀತು. ಇಲ್ಲೂ ಒಂದು ಅಂಶ ಇತ್ತು. ಅವಳು ಮನೆ ಬಿಟ್ಟು ರಾತ್ರಿ ಹೊರಟ್ಲು, ಪ್ರಾಣ ಕಳ್ಕೊಳ್ಳಿಲ್ಲ, ಅಳುತ್ತಾ ಕೂತ್ಲು. ತುಂಬ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವತ್ತು ಫ್ಯಾಷನ್ ಆಗ್ತದೆ. ಬರ್ತಾ ಬರ್ತಾ ರಿಸಲ್ಟ್ ಬಂತು ಅಂದರೆ ಎಷ್ಟು ಜನ ಸಾಯ್ತಾರೆ ನೋಡ್ಬೇಕು. ಅದರೊಳಗೆ ಎಷ್ಟೋ ಜನಗಳು ಎಷ್ಟು ದುಃಖ ಪಡ್ತಾರೆ. ಫೇಲಾಗೋದು ತಪ್ಪು ನಿಜ, ಅದು ಪ್ರಾಣ ಕಳ್ಕೊಳ್ತಕ್ಕಂಥ ತಪ್ಪಲ್ಲ. ಅದು ಅದು ಅವನು ದಡ್ಡ ಅಂತ ಆಗ್ತಾನೆ ಹೊರತು ದುಷ್ಟ ಅಂತ ಆಗೋದಿಲ್ಲ. ದಡ್ಡನಿಗೆ ಶಿಕ್ಷೆ ಬೇಕಿಲ್ಲ, ದುಷ್ಟನಿಗೆ ಶಿಕ್ಷೆ ಇದೆ. ಕಳ್ಳತನ ಕೊಲೆ ಮಾಡಿದವರು ಓಡಾಡ್ಕೊಂಡಿರ್ತಾರೆ, ದಡ್ಡನ ಯಾಕೆ ಪ್ರಾಣ ಕಳ್ಕೋಬೇಕು ಈ ಮಧ್ಯೆ ಇವನು? ಏನು ಕಾರಣ ಇಲ್ಲ. ತನ್ನ ಇತಿಮಿತಿಗಳ ಶಾಸ್ತ್ರ ಹೇಳ್ತದೆ, ಅಯೋಗ್ಯ ಮಿಚ್ಛನ್ ಪುರುಷ ಪತತ್ತೇವನ ಸಂಶಯ. ನಿನಗೆ ಆಗದ್ದರ ಬಗ್ಗೆ ಯೋಚನೆ ಬಿಟ್ಟುಬಿಡು, ಆಗೋದನ್ನು ಮಾಡು ಅಂತ ಹೇಳುತ್ತಾರೆ. ಇವತ್ತು ನಾವು ದೇವರನ್ನು ಆರಾಧಿಸಲಿಕ್ಕೆ, ನಮ್ಮ ದೇಶವನ್ನೇ ಸೇವಿಸಲಿಕ್ಕೆ ಏನು ಭಾರಿ ಎಲ್ಲ ರೀತಿ ಬೇಕಾಗಿಲ್ಲ. ನಮ್ಮ ಇತಿಮಿತಿಗಳಲ್ಲಿ ಮಾಡಿದರೂ ಸಾಕು, ಎಲ್ಲರೂ ಎಲ್ಲವನ್ನು ಮಾಡಲಿಕ್ಕಾಗೋದಿಲ್ಲ, ತಮ್ಮ ಇತಿಮಿತಿಯಲ್ಲಿ ಮಾಡಿದರೆ ಸಾಕು. ಇವತ್ತು ಜನಕ್ಕೆ ಎಜುಕೇಷನ್ ಇಲ್ಲ. ಪಿ ಯು ಸಿ ಪಾಠ ಮಾಡಬೇಕಾದ್ರೆ ಮೊದಲು ಪಾಠ ಮಾಡಬೇಕು ಎಸ್ ಎಲ್ ಸಿ ಪಿ ಯು ಸಿಗಳಿಗೆ. ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಅಂತ ಟೆಕ್ಸ್ಟ್ ಬುಕ್ ಇಡಬೇಕು ಅದು ಫಸ್ಟ್. ಒಂದು ಪಾಠ ಅದನ್ನೇ ಇಡಬೇಕು ಫಸ್ಟ್. ಫೇಲಾದರೆ ಏನು ಸರ್ವಸ್ವ ನಾಶವಾಗೋದಿಲ್ಲ ನಿಮ್ಮದು. ಒಂದು ಅಂಶ ಕಡಿಮೆ ಆಯ್ತು. ಏನು ಕುರುಡ್ರು ಬದುಕಿದ್ದಾರೆ, ಕುಂಟ್ರು ಬದುಕಿದ್ದಾರೆ, ಹುಚ್ಚರು ಬದುಕಿದ್ದಾರೆ, ನೀನು ಅದಕ್ಕಿಂತ ಹೋಪ್ಲೆಸ್ಸಾ? ಏನು ಯೋಚನೆ ಮಾಡೋ ಕಾರಣ ಇಲ್ಲ. ಅಂಬೆ ಒಬ್ಬ ಸ್ತ್ರೀ, ಶಿಖಂಡಿಗೆ ತುಂಬ ಸ್ತ್ರೀ, ದೊಡ್ಡ ಆಪತ್ತು ಬಂತು, ಅಳ್ತಾ ಕೂತ್ಲೆ ಹೊರತು ಪ್ರಾಣ ಕಳ್ಕೊಳ್ಳಿಲ್ಲ, ಅದಕ್ಕೆ ಪರಿಹಾರ ಸಿಕ್ತೆ ಅವಳಿಗೆ ನೋಡಿ. ಅದಕ್ಕೆ ಹೇಳ್ತಾರೆ ಹನುಮಂತ ದೇವರು, ಹೇಳ್ತಾರೆ ರಾಮಾಯಣದೊಳಗೆ, ಏತಿ ಜೀವಂತ ಮಾನಂದ ನರಂ ವರ್ಷ ಶತಾದಪಿ. ಬದುಕಿ ಬದುಕೋದನ್ನು ಅಭ್ಯಾಸ ಮಾಡಿ ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ. ಪ್ರಾಣ ಕಳ್ಕೊಂಡ್ರೆ ಮುಂದೆ ಆಗ ಒಳ್ಳೇದನ್ನು ಕಳ್ಕೊಂಡು ಈಗ ಕೆಟ್ಟದ್ದು ಮಾಡ್ಕೋತೀರಷ್ಟೇ. ಪ್ರಾಣ ಕಳ್ಕೊಳ್ಳೋ ಸುಖವಾದ ಸಂಗತಿ ಎಲ್ಲದು. ಜೀವನದ ಅತ್ಯಂತ ಕಷ್ಟಕರವಾದ ಪ್ರಸಂಗ ಅಂದರೆ ಪ್ರಾಣ ಕಳ್ಕೊಳ್ಳೋದು. ಆ ಕ್ಷಣದಲ್ಲಾಗ ನೋವಿಗೆ ಇತಿಮಿತಿಗಳೇ ಇಲ್ಲ ಜೀವ. ಅದಕ್ಕೆ ಪ್ರಾಣ ಸಂಕಟ ಅಂತ ಇಡಿಎಂ, ಅದು ಒಂದು ಪ್ರಾಣ ಸಂಘ ಇಡಿಎಂ ಕರೀತಾರೆ. ಅದಕ್ಕೆ ಯಾಕೆ ನಾವೇ ಯಾಕೆ ಬಲಿಯಾಗಬೇಕು ಈ ಮಧ್ಯೆ? ಎಂದು ಆ ಕೆಲಸ ಮಾಡಬಾರದು. ಅದಕ್ಕೆ ಫಲ ತಕ್ಷಣ ಸಿಕ್ತು. ತುಂಬರು ಗಂಧರ್ವ ಬಂದ, ದೇವರು ಯಾರ್ದೋ ಮೂಲಕ ಅನುಗ್ರಹ ಮಾಡಿಸ್ತಾನೆ. ಕೇಳಿದ, ದುಃಖ ಕೇಳ್ಕೊಂಡಾಯ್ತು, ಇವತ್ತಿನ ಮಟ್ಟಿಗೆ ನನ್ನ ದೇಹ ನಿನಗೆ ಕೊಡ್ತೇನೆ, ನಿನ್ನ ದೇಹ ನಾನೇ ಇಟ್ಕೋತೇನೆ, ನೀನು ಹೋಗು ಪರೀಕ್ಷೆಯಲ್ಲಿ ಗೆಲ್ಲು, ಸಾಯೋ ಕೆಲಸ ಬಂದು ದುಃಖದ ಕೆಲಸ ಯಾವುದು ಮಾಡಬೇಡ, ನೀನು ಬಂದು ಮತ್ತೆ ವಾಪಸ್ ಕೊಡು ಅಂತ ಹೇಳಿ ದೇಹ ಕೊಟ್ಟುಬಿಟ್ಟ. ಇಲ್ಲಿ ಒಂದು ಪ್ರಶ್ನೆ ಬಂತು, ಇಷ್ಟರವರೆಗೆ ಆಗಿತ್ತು, ಈಗಾಗಲೇ ಒಂದು ಪ್ರಶ್ನೆ ಬಂತಾಗ ಅವಳ ದೇಹದಲ್ಲಿ ಇತ್ತ ಕೂತ್ಬಿಟ್ಟ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಹೊರಟಾಗ, ಆದ್ರೆ ಇವನ ದೇಹದಲ್ಲಿ ಆಕೆ ಕೂಡಲಿಕ್ಕಾಗಲಿಲ್ಲ. ಇದು ಸೂಕ್ಷ್ಮ ವಿಚಾರ ಇದು. ಅದು ನಿನ್ನೆ ಒಂದು ಪ್ರಶ್ನೆ ಹಾಕೊಂಡಿದೆ, ಜೀವರು ನಾವೆಲ್ಲ ಇದ್ದೇ ಇವತ್ತಿನ ದಿವಸ, ಗಂಡಸರು ಹೆಂಗಸರು ಅಂತ ಇದ್ದೇ ಇದ್ದಾರೆ. ನಮ್ಮ ಪ್ರಶ್ನೆ ಇಷ್ಟೇ, ಗಂಡಸು ಪ್ರತಿ ಜನ್ಮದಲ್ಲೂ ಗಂಡಸಾಗೆ ಹುಟ್ಟುತ್ತಾನ ಅಥವಾ ಹೆಂಗಸಾಗ್ತಾನ, ಅಥವಾ ಹೆಣ್ಣು ಜೀವಗಳು ಪ್ರತಿ ಜನ್ಮ ಹೆಂಗಸರಾಗೆ ಹುಟ್ಟುತ್ತಾರ ಅಥವಾ ಗಂಡಸರಾಗ್ತಾರ? ಅಂದರೆ ಜೀವರಲ್ಲಿ ದೇಹದಲ್ಲಿ ಹೇಗೆ ಲಿಂಗಭೇದ ಉಂಟೋ ಸ್ವರೂಪದಲ್ಲಿ ಉಂಟೋ ಅಂತ ಒಂದು ಪ್ರಶ್ನೆ. ಸ್ವರೂಪದಲ್ಲೇ ಪುರುಷ ಜೀವರು ಸ್ತ್ರೀ ಜೀವರು ಅಂತಿದ್ದಾರೆಯೋ ಅಥವಾ ದೇಹಕ್ಕೆ ಬಂದಾಗ ಮಾತ್ರ ಹಾಗಾಗುತ್ತೋ ಪ್ರಶ್ನೆ. ಇದು ಬೇಸಿಕ್ ಒಂದು ಮೆಟಾಫಿಸಿಕಲ್ ಪ್ರಾಬ್ಲಮ್ ಇದು. ಒಂದು ತುಂಬ ಜನಕ್ಕೆ ಚೇತನವೇ ಇಲ್ಲ ಅಂತ ತಿಳ್ಕೊಂಡು ಜನ ಇದ್ದಾರೆ, ಬಿಟ್ಟುಬಿಡಿ ಅವರನ್ನು. ಕೆಲವು ಜಗತ್ತೇ ಸುಳ್ಳು, ಕೆಲವು ಚೇತನೇ ಸುಳ್ಳು, ಕೆಲವು ದೇವರೇ ಸುಳ್ಳು, ಅವೆಲ್ಲ ಬಿಟ್ಟುಬಿಡಿ. ಚೇತನ ಇರೋ ನಿತ್ಯ ನಾವೆಲ್ಲ ಇದ್ದೇವೆ ಇವತ್ತಿನ ದಿವಸ. ನಾವು ಪ್ರತಿ ದೇಹದಲ್ಲಿ ಕೂಡ ನಾವೇನಾಗ್ತೇವೆ ಅಂತ ಪ್ರಶ್ನೆ ಇತ್ತು. ಒಂದು ಈ ಪ್ರಶ್ನೆ ಹಾಕ್ಕೊಂಡೆ ಜನಗಳೇ ಫಟ್ ಸಿಗೋದಿಲ್ಲ. ಮಹಾಭಾರತ ಬರೀ ಕಥೆಯಲ್ಲ, ಅದು ತಾತ್ವಿಕವಾದಂಥ ಮಹೋನ್ನತ ಕೃತಿ. ಅದು ಎಷ್ಟೆಷ್ಟು ಸಮಸ್ಯೆಗಳ ಪರಿಹಾರ ಸಿಗ್ತದೆ ಯೋಚನೆ ಮಾಡಬೇಕು. ಕಥೆಯ ದೃಷ್ಟದಿಂದ ತತ್ವ ಹೇಳಿದ್ದು ಮಹಾಭಾರತದ ದೊಡ್ಡ ಯಶಸ್ಸದು. ಒಂದು ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ. ಮಹಾಭಾರತದಲ್ಲಿ ಏನಿಲ್ಲ ನೋಡಿ ಅಂತ ಹೇಳ್ತಾರೆ, ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ಅದಕ್ಕೆ ಸಿದ್ಧಾಂತ ಹೇಳ್ತಾರೆ, ಜೀವರಲ್ಲಿ ಸ್ವರೂಪತಃ ಗಂಡು ಜೀವರು ಅಂತಾನೆ ಇದ್ದಾರೆ, ಸ್ತ್ರೀಯರು ಸ್ವರೂಪತಃ ಪುರುಷರು ಅಂತಿದ್ದಾರೆ, ಸ್ತ್ರೀ ಜೀವರು ಹಾಗೂ ಇದ್ದಾರೆ, ಪುರುಷರು ಇದ್ದಾರೆ, ಸ್ತ್ರೀಯರು ಇದ್ದಾರೆ. ನಪುಂಸಕ ಜೀವರು ಉಂಟು ಸ್ವರೂಪತಃ, ಅದು ಬೇರೆ. ಮತ್ತೆ ಜೊತೆಗೆ ಪುರುಷ ಜೀವರಿದ್ದಾರೆ, ಸ್ತ್ರೀ ಜೀವರಿದ್ದಾರೆ. ಮತ್ತೆ ಹುಟ್ಟೋದು ಹೇಗೆ ಹುಟ್ಟುತ್ತಾರೆ ಅಂದರೆ, ಪುರುಷ ದೇವರು ಸಾಮಾನ್ಯವಾಗಿ ಪುರುಷರಾಗಿಯೇ ಹುಟ್ಟುತ್ತಾರೆ, ಸ್ತ್ರೀ ದೇವರು ಸಾಮಾನ್ಯವಾಗಿ ಸ್ತ್ರೀ ಜೀವರಾಗಿ ಸ್ತ್ರೀಯರಾಗಿಯೇ ಹುಟ್ಟುತ್ತಾರೆ. ಇದು ಫಸ್ಟ್ ಆನ್ಸರ್. ಇದು ಉಮಾಮಹೇಶ್ವರ ಸಂವಾದ ಅಂತ ಅನುಶಾಸನ ಪರ್ವದಲ್ಲಿ ಬರ್ತದೆ. ಈ ಪ್ರಶ್ನೆ ನೇರವಾಗಿ ಪಾರ್ವತಿದೇವಿ ಪ್ರಶ್ನೆ ಕೇಳ್ತಾರೆ, ಈಶ್ವರ ಉತ್ತರ ಕೊಡ್ತಾನೆ, ಅದನ್ನ ಯಾರು ಅಪ್ಲೈ ಮಾಡಿಕೊಂಡೇ ಇಲ್ಲ. ಅದನ್ನು ಈ ಜಾಗದಲ್ಲಿ ಅಳವಡಿಸಿಕೊಟ್ಟಿದ್ದು ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಗಾಧವಾದಂಥ ಒಂದು ಸಂಶೋಧನೆಯ ಮುಖ. ಅಲ್ಲಿ ಹೇಳ್ತಾರೆ, ಸ್ತ್ರೀ ದೇವರು ಸ್ತ್ರೀಯರಾಗೇ ಹುಟ್ಟುತ್ತಾರೆ, ಪುರುಷ ದೇವರು ಪುರುಷರಾಗೇ ಹುಟ್ಟುತ್ತಾರೆ, ಇದರಲ್ಲಿ ಸಾಮಾನ್ಯ ಬದಲಾವಣೆ ಇಲ್ಲವೇ ಇಲ್ಲ. ಒಂದು ಗ್ಯಾರಂಟಿ ಆಯ್ತಾಗ, ಗಂಡಸರು ಇನ್ನೇನು ಗಂಡಸರಾಗೆ ಹುಟ್ಟೋದು ಗ್ಯಾರಂಟಿ. ಅದಕ್ಕೆ ಹೇಳಿ ಪುರಾಣದಲ್ಲಿ ಹೇಳ್ತಿರ್ತಾರೆ, ಭಾರಿ ಕೆಟ್ಟ ಕೆಲಸ ಮಾಡಿಬಿಟ್ಟ ನಾಯಿಯಾಗಿ ಹುಟ್ಟುಬಿಟ್ಟ, ತಮಾಷೆ ಗಂಡು ನಾಯಿಯಾಗಿ ಹುಟ್ಟುಬಿಟ್ಟ, ಅದು ಭಾರಿ ವಾಸಿ ವಿಶೇಷ. ಮತ್ತೆ ಹೆಣ್ಣು ಭಾರಿ ಕೆಲಸ ಮಾಡಿದ್ರೆ ಹೆಣ್ಣು ನಾಯಿಯಾಗಿ ಹುಟ್ಟುಬಿಟ್ಲು. ನೀವು ಕಥೆಗಳು ಕೇಳಬೇಕು, ಎಲ್ಲೂ ಚೇಂಜಸ್ ಆಗಿಲ್ಲ. ಮತ್ತೆ ಈ ಸಿದ್ಧಾಂತ ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸಿದ್ಧಾಂತ ನೋಡಿದರೆ ಕರೆಕ್ಟಾಗಿ ಅಪ್ಲೈ ಆಗ್ತಕ್ಕಂಥ ಸಿದ್ಧಾಂತ. ಇದರಿಂದ ನಮ್ಮ ಜೀವನದ ಬಗ್ಗೆ ಒಂದು ಹೊಸ ಬೆಳಕು ಬಿದ್ದಂತೆಯಾಗಿ, ಪುರುಷರು ಪುರುಷರಾಗೆ ಸ್ತ್ರೀಯರು ಸ್ತ್ರೀಯರಾಗೇ ಹುಟ್ಟೋದ್ರಿಂದ ನಾವು ಅದರಲ್ಲಿ ಬದಲಾವಣೆ ಶಕ್ಯ ಇಲ್ಲ. ಕೆಲವರಿಗೆ ಅನಿಸ್ಬಹುದು, ಅಯ್ಯೋ ಪ್ರತಿಧರ್ಮದಲ್ಲೂ ಪುರುಷರಾಗೆ ಹುಟ್ಟುತ್ತಾರಂತ ಕೆಲವರಿಗೆ, ಸ್ತ್ರೀಯಾಗಿ ಹುಟ್ಟುತ್ತಾರಂತ ಕೆಲವರಿಗೆ ಹೇಳುತ್ತಾರೆ. ಎಂದು ಅವರಿಗೆ ತಾವು ಏನಾಗಿದ್ದರೂ ಅದಾಗಿ ಹುಟ್ಟೋದು ದುಃಖದ ಸಂಗತಿನೇ ಅಲ್ಲ ಅಂತ ಹೇಳುತ್ತಾರೆ. ತಾವು ಏನಾಗಿದ್ದಾರೋ ಅದಾಗಿ ಹುಟ್ಟು ದುಃಖದ ಸಂಗತಿ ಅಲ್ಲ, ಬದಲಾದರೆ ದುಃಖ ಪಡಬೇಕೇ ಹೊರತು ಅವರು ಹಾಗಿರೋದ್ರಲ್ಲಿ ಏನೂ ದುಃಖ ಪಡೋ ಸಂಗತಿಯೇ ಇಲ್ಲ. ಆಗೋದು ಪ್ರಶ್ನೆ ಬಂತು. ಹಾಗಿದ್ರೆ ಬದಲಾವಣೆ ಆಗೋದೇ ಇಲ್ಲವೇ? ಹೇಳ್ತಾರೆ, ಬದಲಾವಣೆ ಆಗೋದಿಲ್ಲ, ಆದರೆ ವಿಶೇಷವಾದ ಕಾರಣದಿಂದ ಹೇಳ್ತಾರೆ. ಶಾಪ ವರ ಮೊದಲಾದ ಕಾರಣದಿಂದ ಒಮ್ಮೊಮ್ಮೆ ಗಂಡಸರು ಕೆಲವು ಸಲ ಒಂದೆರಡು ಜನ್ಮ ಹೆಣ್ಣಾಗಿ ಹುಟ್ಟಬಹುದು ಅಂತ ಹೇಳಿ. ಗಂಡಸರು ಕೆಲವೊಮ್ಮೆ ಹೆಣ್ಣಾಗಿ ಹುಟ್ಟಬಹುದು, ಅದು ಸಾಮಾನ್ಯವಾಗಿ ಅಲ್ಲ, ತೀರಾ ಎಕ್ಸೆಪ್ಷನಲಿ, ತೀರಾ ಎಕ್ಸೆಪ್ಷನಲ್ ಕೇಸಸ್, ಅವರು ನಾರ್ಮಲ್ ಕೇಸಸ್ ಅಲ್ಲ. ಆ ರೀತಿ ಇದ್ದವರ ಅಂದರೆ ಇದ್ದಾರೆ, ಕೃಷ್ಣನ ಪತ್ನಿಯರಿದ್ದಾರೆ, 16108 ಜನ ಇದ್ದಾರದ, 8 ಜನ ಬಿಟ್ಟುಬಿಟ್ರೆ 16100 ಜನ, ಯಾರು ಗೊತ್ತೇನೋ. ಅವ್ರು ಹೆಂಗಸರೇ ಅಲ್ಲ, ಮೂಲತಃ ಗಂಡಸರವರು. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿರಿ. ದೊಡ್ಡ ತಪಸ್ಸನ್ನು ಮಾಡಿ ನಾವು ಸ್ತ್ರೀಯರಾಗಬೇಕು, ಅನೇಕರು ಖುಷಿಯಾಗ್ತದೆ ಅದರಿಂದ. ಅಯ್ಯೋ ಹೆಣ್ಣು ಜನ್ಮ ಅನ್ಕೊಳ್ಳೋರಿಗೆ ಅವರು ಇಷ್ಟಪಟ್ಟು ಹೆಂಗಸರಾಗಿದ್ದಾರೆ ಲೆಕ್ಕ ಹಾಕಿ ನೋಡಿ, ಇಷ್ಟಪಟ್ಟು ಹೆಂಗಸರಾಗಬೇಕು ನಾವು. ಯಾತಕ್ಕೋಸ್ಕರ? ಕೃಷ್ಣನ ಮನಸ್ಸು ಸ್ವೀಕಾರ ಮಾಡಬೇಕು, ಕೃಷ್ಣನ ಪತ್ನಿಯರಾಗಬೇಕು ನಾವು ಅಂತ ಹೇಳಿ ವಾಯುದೇವರಿಂದ ವರ ತಗೊಂಡು ಕೃಷ್ಣ ಪತ್ನಿಯರಾಗೇ ಬಿಡ್ತಾರೆ. ಅದು ಮುಗೀತು. ಅನಂತರ ಏನಾಯ್ತು? ವಾಪಸ್ ಅಗ್ನಿಪುತ್ರರೇ ಆಗ್ತಾರೋ, ಮುಂದೆ ಮೂರತ್ ಮತ್ತೆ ಗಂಡಸರೇ ಆಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಹೊರತು ಯಾವಾಗಲೂ ಹೆಂಗಸರಾಗಿರೋದಿಲ್ಲ. ಇದು ಗಮನಿಸಬೇಕು. ಅದೇ ರೀತಿಯಲ್ಲಿ ಪುರಂಜನ ಪುರಂಜನಿಯಾಗಿದ್ದ ಕಥೆ ನಿಮಗೆ ಮಹಾಭಾರತದಲ್ಲಿ ಒಂದು ಭಾಗವತ ಪುರಾಣದಲ್ಲಿ ಕೇಳಿದೆ. ಅದೇ ರೀತಿ ಸುದ್ಯುಮ್ನಾಂಬ ರಾಜ ಇಲಾ ಅಂತಕ್ಕಂಥ ಸ್ತ್ರೀ ಆಗ್ತಾರೆ ಭಾಗವತ ಪುರಾಣದಲ್ಲಿ ಬರುತ್ತೆ. ಇದು ಒಂದಾಯ್ತು. ಇನ್ನೊಂದು ಮುಖ ಇದೆ, ಸ್ತ್ರೀಯರು ಪುರುಷರಾಗಬಹುದು ಹಾಗಿದ್ರೆ ಅಂತ ಪ್ರಶ್ನೆ. ಸ್ತ್ರೀಯರು ಪುರುಷರಾಗಬಹುದು, ಅದಕ್ಕೆ ಹೇಳ್ತಾರೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಸ್ತ್ರೀಯರು ಎಂದೂ ಕೂಡ ಪುರುಷರಾಗೋದೇ ಇಲ್ಲ. ಹಾಗಿದ್ರೆ ಇಲ್ಲಿ ಆಗ್ಲು ಅಂತ ಹೇಳ್ತಾರಲ್ಲ ಅಂದರೆ ಆಗಿಲ್ಲ. ಸ್ತ್ರೀಯರು ಪುರುಷರಾಗೋದು ಅಂದರೆ ಪುರುಷ ಒಬ್ಬ ಇರ್ತಾನೆ ಈಗಾಗಲೇ, ಅವನ ದೇಹದಲ್ಲಿ ಕೂಡಬಹುದಷ್ಟೇ ಹೊರತು ಅವಳ ದೇಹವೇ ಪುರುಷ ದೇಹ ಆಗೋದಿಲ್ಲ. ಗಂಡಸು ಸ್ತ್ರೀ ದೇಹದಲ್ಲಿ ಹಾಗೆ ಪೂರ್ಣವಾಗಿ ಹುಟ್ಟಿ ಬರ್ತಾನೋ ಹಾಗೆ ಸ್ತ್ರೀ ಒಬ್ಬ ಪುರುಷ ದೇಹದಲ್ಲಿ ಹುಟ್ಟಿ ಬರೋದಿಲ್ಲ. ಮತ್ತೆ ಹುಟ್ಟಿ ಬಂದ ಕೇಸ್ ಇದೆಯಲ್ಲ ಅಂದ್ರೆ ಇದೆ, ಅಲ್ಲಿ ಅವಳೊಬ್ಬಳೇ ಇಲ್ಲ, ಒಬ್ಬ ಪುರುಷ ಜೀವ ಜೊತೆಗೆ ಇರಬೇಕಾಗುತ್ತ. ಒಬ್ಬ ಪುರುಷ ಸ್ತ್ರೀ ಆದಾಗ ಅವನೇ ಸ್ತ್ರೀಯಾಗಿ ಬಿಡಬಹುದು, ಆದರೆ ಸ್ತ್ರೀ ಪುರುಷನಾಗಬೇಕು ಅಂತ ಹೊರಟ್ರೆ ಇನ್ನೊಬ್ಬ ಪುರುಷ ಇದ್ದು ಅವನ ದೇಹದಲ್ಲಿ ತಾನು ಸ್ವಲ್ಪ ದಿವಸ ಇರಬಹುದೇ ಹೊರತು ತನ್ನ ದೇಹವೇ ಪುರುಷರಾಗಲು ಸಾಧ್ಯ ಇಲ್ಲ. ಇನ್ನೆಲ್ಲ ನಿರ್ಣಯದಲ್ಲಿ ಆಚಾರ್ಯರು ಬರೀತಾರೆ, ಯಾರು ಗಮನಿಸಿದ್ದಾರೆ ಅದನ್ನೆಲ್ಲ ಕೂಡ. ಇದನ್ನು ಸೈಂಟಿಫಿಕಲಿ ಯೋಚನೆ ಮಾಡಬೇಕು. ಆಗ ತೀರ ಹೊಸ ಬೆಳಕು ಬೀಳತಕ್ಕಂಥ ಜಾಗ. ಆಚಾರ್ಯ ಹೇಳ್ತಾರೆ, ಸ್ತ್ರೀನಾಂ ನೈವಹಿ ಪುಂಸ್ತ್ವಂ ಸ್ಯಾತ್ ಬಲವತ್ ಕಾರಣ ಇರಪಿ. ಪುರುಷ ಸ್ತ್ರೀ ಆಗಲಿಕ್ಕೆ ಕೆಲವು ಕಾರಣಗಳು ಉಂಟಲ್ಲ, ಹಾಗೆ ಸ್ತ್ರೀ ಪುರುಷನಾದ ಕಾರಣಗಳು ಉಂಟು ಅಂದರೆ ಯಾವ ಕಾರಣದಿಂದ ಆಗೋದೇ ಇಲ್ಲ ಅಂತ ಹೇಳಿಬಿಡುತ್ತಾರೆ. ಯಾವ ಕಾರಣಕ್ಕೂ ಆಗೋದಿಲ್ಲ. ಈ ಕೇಸ್ ಆಯ್ತಲ್ಲ ಅಂತ ಕೇಳಿದರೆ ಅದಕ್ಕೇನೆ ಅವಳಿಗೆ ಕೂಡಲೇಕ್ಕಾಗಲಿಲ್ಲ ಅವನ ದೇಹದೊಳಗೆ. ಆ ಏನು ಮಾಡಿದಂತೆ ತುಂಬರು, ತಾನು ಒಂದು ಅಂಶದಲ್ಲಿ ಉಳ್ಕೊಂಡ್ಬಿಡ್ತಾನೆ ಸಾಂಶಯ, ಅವನು ತಾನು ಅಂಶದಲ್ಲಿ ಉಳ್ಕೊಂಡ್ಬಿಡ್ತಾನೆ, ಜೊತೆಗೆ ಅವಳು ಕೂಡ್ತಾಳೆ ಹೊರತು ಅವಳೊಬ್ಬಳೇ ಆಗಲಿಲ್ಲ. ಅವಳ ದೇಹದಲ್ಲಿ ತುಂಬರು ಒಬ್ಬನೇ ಕೂತ್ ಬಿಡ್ತಾರೆ, ಅಲ್ಲಿ ಅಂಶದಿಂದ ಕೂತಿಲ್ಲ ಅವನು. ಇದು ವಿಶೇಷ ಅಂಶ. ಈ ನಮಗೆ ಆಗಾಗ್ಗೆ ಪೇಪರಲ್ಲಿ ಬರ್ತಿರುತ್ತಲ್ಲ, ಪುರುಷ ಸ್ತ್ರೀ ಆಗಿಬಿಟ್ಟ ಅಂತ ಕೆಲವು ಸಲ, ಸ್ತ್ರೀ ಪುರುಷನಾಗಿಬಿಟ್ಟ ಅಂತ ಕೆಲವು ಸಲ, ಇಂಥ ಒಂದು ಕಥೆಗಳು. ಈಗ ಒಂದು ಹೊಸ ವಿಚಾರ ಸಿಕ್ಕಾಗಾಯ್ತು. ನೋಡಿದ್ರೆ ನಮ್ಗೆ ಏನನ್ಸುತ್ತೆ, ಮಹಾಭಾರತದ ಅತ್ಯುದಕ್ಕೂ ವಿರೋಧ ಕಂಡ ಕಣ್ಣು. ಪುರುಷ ಸ್ತ್ರೀ ಆಗಿಬಿಟ್ಟ, ಸ್ತ್ರೀ ಪುರುಷನಾಗಿಬಿಟ್ಟ ಅಂತ ವಿರೋಧ ಬಂತಲ್ಲ ಅಂದ್ರೆ, ಪುರುಷ ಸ್ತ್ರೀ ಆಗಲಿಕ್ಕೆ ವಿರೋಧ ಇಲ್ವೇ ಇಲ್ಲ, ಆಗ್ಬೋದು ಅಂತ ಹೇಳಿಬಿಟ್ಟಿದ್ದಾರೆ. ಇದ್ರೆ ಎಲ್ಲರೂ ಮಾಡೋ ಕೆಲಸ ಅಲ್ಲ, ಮತ್ತೆ ಎಲ್ಲೋ ಒಂದಾಗ್ತಿರುತ್ತೆ ಅಷ್ಟೇನೆ. ಆ ತೀರ ಆಕಸ್ಮಿಕ ಒಂದಾಗೋದು ಉಂಟೆ ಹೊರತು ಬೇರೆ ಅಲ್ಲ. ಸ್ತ್ರೀಯರು ಪುರುಷರಾಗ್ತಾರಲ್ಲ ಅಂತ ಕೇಳಿದರೆ ಇದು ನೋಡೋದಕ್ಕೆ ಸಿದ್ಧಾಂತಕ್ಕೆ ವಿರುದ್ಧ ಕಂಡ ಕಾಣಿಸ್ತದೆ. ಮಹಾಭಾರತ ಇಷ್ಟೊತ್ತು ಹೇಳಿದ್ದಕ್ಕೆ ವಿರೋಧ ಕಂಡ ಕಾಣಿಸ್ತದೆ. ಏನು ವಿರೋಧ ಇಲ್ಲ, ಅವಳು ಸ್ತ್ರೀ ಪುರುಷನಾಗಿದ್ದಲ್ಲ, ಒಬ್ಬ ಪುರುಷ ಆಕಸ್ಮಿಕ ಸ್ತ್ರೀಯಾಗಿದ್ದ ಮತ್ತೆ ವಾಪಸ್ ಹೋದಷ್ಟೇ, ಮತ್ತೆ ಪುರುಷನಾದನೇ ಹೊರತು ಅದು ಸ್ತ್ರೀ ಪುರುಷನಾದ ಕಥೆ ಅಲ್ಲದು ಅಂತ. ಪುರುಷ ಜೀವ ಆಕಸ್ಮಿಕವಾಗಿ ಸ್ತ್ರೀತ್ವ ಹೊಂದಿದ್ದು ಮತ್ತೆ ಪುರುಷನಾಗ್ತಾನೆ. ಇದನ್ನು ಎಲ್ಲರೂ ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ದೇಹದ ರಚನೆ ಹಾಗಿರಬೇಕು ಮೂಲತಃ, ಹಾಗಿದ್ರೆ ಮಾತ್ರ ಸಾಧ್ಯ ಹೊರತು ಇಲ್ಲದೆ ಹೋದರೆ ಸಾಧ್ಯತೆ ಇಲ್ಲ. ಅಂತೂ ಈ ಪ್ರಶ್ನೆಗೆ ನಾವು ಇವತ್ತಿನ ಒಂದು ವೈದ್ಯಕೀಯ ಪ್ರಪಂಚದ ಆಶ್ಚರ್ಯಗಳ ಮುಂದೆ ಅಂತಂದು ಕೇಳುತ್ತೇವೆ. ಅದರ ಬಗ್ಗೆ ಚರ್ಚೆಯನ್ನು ಮಹಾಭಾರತ ಮಾಡಿದೆ, ಉತ್ತರ ಕೊಟ್ಟಿದೆ. ಈ ರೀತಿಯಾದವಳು ಶಿಖಂಡಿ ತುಂಬುರು ದೇಹದಲ್ಲಿ ಕೂತು ತನ್ನ ಮನೆಗೆ ವಾಪಸ್ ಹೊರಟು. ಅವ್ರ ತಂದೆ ತಾಯಿ ಇನ್ನೊಂದು ಯೋಚನೆ ಶುರುವಾಯಿತು. ನಾಳೆ ಬೆಳಗಾದರೆ ಪರೀಕ್ಷೆ ಆಗುತ್ತೆ, ತಮ್ಮ ಮಗಳು ಗಂಡಲ್ಲ ಹೆಣ್ಣು ಅಂತ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಮಗಳೇ ನಾಪತ್ತೆ ಆಗಲಿಲ್ಲ. ಇನ್ನೂ ದುಃಖ ಆಗಿತ್ತು. ಅಷ್ಟೊತ್ತಿಗೆ ಹೋಗ್ತಾಳೆ, ಅವಳಿಗೆ ಖುಷಿಯಾಗೋಯ್ತು. ಅಪ್ಪ ಅಮ್ಮ ಯೋಚನೆ ಮಾಡಿಬೇಡಿ ಅಂತ ಹೇಳಿದಳು. ಏನು, ನನಗೊಬ್ಬ ಗಂಧರ್ವ ರಾಜ ವರ ಕೊಟ್ಟಿದ್ದಾನೆ, ಇವತ್ತಿನ ಮಟ್ಟಿಗೆ ನಾನು ಪುರುಷ ದೇಹದಲ್ಲಿ ಇದ್ದೇನೆ ಅಂತ ಹೇಳಿದ್ರು. ಇವತ್ತಿನ ಪುರುಷ ದೇಹದಲ್ಲಿ ಇದ್ದೇನೆ, ಬೇಕಾದರೂ ಪರೀಕ್ಷೆ ಮಾಡಿಕೊಳ್ಳಿ, ನಾನು ಪುರುಷ ಅಂತ ಸ್ಥಿರವಾಗತ್ತೆ ಅಂತ ಹೇಳಿದ್ರು. ಭಾರಿ ಖುಷಿಯಾಯ್ತು ಅವಾಗ ಅನ್ಕೊಂಡಂತಾತ. ಅದಕ್ಕೆ ರುದ್ರದೇವರ ಮಾತು ಸುಳ್ಳು ಆಗಲಿಲ್ಲ ಅನ್ಕೋತಾನೆ. ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಪುಮಾನೇವೇತಿ ಪಾರ್ಷತಃ. ಆಚಾರ್ಯ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಬೇಕು. ರುದ್ರದೇವರ ಬಗ್ಗೆ ಜನ ತತ್ತುಕೊಂಡಿರ್ತಾರೆ, ವೈಷ್ಣವ ರುದ್ರದ್ವೇಷಗಳು ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪು. ರುದ್ರದೇವರಿಗೆ ಖಚಿತವಾದ ಒಂದು ಸ್ಥಾನಮಾನಗಳು ಉಂಟು. ಅವರನ್ನು ಸರ್ವೋತ್ತಮ ದೇವತೆ ಅಂತ ಕರೀಲಿಲ್ಲವೆ ಹೊರತು ಉತ್ತಮ ದೇವತೆ ಅಲ್ಲ ಅಂತ ಎಂದು ಹೇಳಲಿಲ್ಲ. ತುಂಬ ಆರಾಧ್ಯವಾಗಿರತಕ್ಕಂಥ ರೂಪ. ನಮ್ಮ ವೈಷ್ಣವ ಸಾಹಿತ್ಯದಲ್ಲಿ ರುದ್ರದೇವರು ಎಷ್ಟು ಸ್ತೋತ್ರಗಳಿವೆ ಅಂದರೆ ಆಶ್ಚರ್ಯವಾಗಬೇಕು. ಅದರಿಂದ ತೀರ್ಥಪ್ರಬಂಧ, ಹರಿಕಥಾಮೃತಸಾರ, ಹರಿದಾಸ ಸಾಹಿತ್ಯದಲ್ಲಿ, ಪುರಾಣಗಳಲ್ಲಿ ಚಂದ್ರಶೇಖರ 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 ಪಾಹಿಮಾಂ ಪದ್ಮಪುರಾಣದ ಪೂರ್ವವಾದ ಪದ್ಯ ಅದು. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ, ಆ ಧಾಟಿಯೊಳಗೆ ಪುರಾಣದಲ್ಲೇ ರುದ್ರದೇವರ ಸ್ತೋತ್ರ ಪದ್ಮಪುರಾಣದಲ್ಲಿ ಅಷ್ಟು ಚೆನ್ನಾಗಿ ಬರೆದ ಸ್ತೋತ್ರಗಳು. ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ, ವೈಷ್ಣವರು ಶಿವನನ್ನು ಆರಾಧನೆ ಮಾಡಿಯೇ ಮಾಡ್ತಾರೆ, ಆತನ ಸ್ಥಾನ ಉತ್ತಮ ಅಂತ ಭಾವಿಸಿಯೇ ಇದ್ದಾರೆ ಅಂತ ಹೇಳೋದು ದೃಷ್ಟಾಂತ. ಭಾರಿ ಸಂತೋಷಪಟ್ಟ. ಪರೀಕ್ಷೆ ಆಯಿತು. ಆಗ ಏನು ಮಾಡಿದಂತ ದಶರಣ ದೇಶದ ರಾಜ ತನ್ನ ಮಗಳನ್ನ ಬೈತಾನೆ, ಸೀ ನಿನ್ನ ಬುದ್ಧಿ ಇಲ್ಲ, ಹೀಗೆಲ್ಲ ಮಾಡಿ ನನ್ನ ಮರ್ಯಾದೆ ಕಳೆದುಬಿಟ್ಟೆ ಈ ಮಧ್ಯೆ. ನೀನೀಗ ದೃಪದರಂಥ ರಾಜನ ಮಧ್ಯೆ ಏನೇನೋ ಮಾತಾಡಿಬಿಟ್ಟೆ ನಾನೀಗ, ಇನ್ನೊಮ್ಮೆ ಮಾತಾಡಬೇಡ ಅಂತ ಬೈದು ಹೊರಟುಬಿಡ್ತಾನೆ ಮಗಳನ್ನು. ಇಲ್ಲ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಹೋಗಿಬಿಟ್ಟನಂತೆ. ಖುಷಿಯಾಯಿತು. ಅವತ್ತು ಎಲ್ಲ ವ್ಯವಸ್ಥೆ ಮುಗೀತು. ವಾಪಸ್ ಬರಬೇಕು ಅಂತ ಬರ್ತಾ ಇದ್ದಾರೆ. ವಾಪಸ್ ಕೊಡಬೇಕಲ್ಲ, ಬಾಡಿಗೆ ಕೊಡಬೇಕಲ್ಲ. ಇವತ್ತು ಜನಕ್ಕೆ ಅದಿಲ್ಲ, ಕೊಟ್ಟರು ಅಂದರೆ ಹೋಯ್ತು ಅಂತಲೇ ಅರ್ಥ. ವಾಪಸ್ ಕೊಟ್ಟರೆ ಅದಕ್ಕೆ ಜನ ಏನು ಮಾಡ್ತಾರೆ ಗೊತ್ತಾ, ಪೆನ್ ಕೊಟ್ಟರು ಕ್ಯಾಪ್ ಇಟ್ಕೊಂಡೇ ಕೊಡ್ತಾರೆ, ಹುಷಾರಾಗಿರಲಿ ಹಾಳಾಗಲಿ ಅಂತೆ. ಅವ್ರು ಪುಣ್ಯ ಆಗ್ತದೆ ಅಷ್ಟೇ ಸಾಕು ಅಂತ ಹೇಳ್ಬಿಡ್ತಾರೆ, ಕ್ಯಾಪ್ಗೆ ವಾಪಸ್ ಕೊಡೋದಿಲ್ಲ, ಪೆನ್ ಸಿಕ್ಕರೆ ಸಾಕು ಅಂತ ಒಬ್ಬ ಮನುಷ್ಯನೋ ಇರ್ತಾನೆ. ಇಲ್ಲಿ ಪ್ರಾಮಾಣಿಕತೆಯ ಮುಖ ಪುಣ್ಯ ಕೊಟ್ಟಿಗೆ ಕತೆ ಕೇಳ್ತೇವಲ್ಲ, ಏನೋ ದೇಹ ಕೊಟ್ಟ ಮಿಸ್ಯೂಸ್ ಆಗಬಾರದು, ನಾನು ಉಪಕಾರ ಕೊಟ್ಟಿದ್ದಾನೆ ಪಾಪ, ಸೀದಾ ಹೋಗಿದ್ದೇ ಕೆಲಸ ಕೊಡಬೇಕು ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಏನು ಪರಮಾತ್ಮನ ವಿಚಿತ್ರ ಮಾಯೆ, ನಾವು ಅಂದ್ಕೊಂಡ ಜಗತ್ತೇ ನಡೀತೆ ಅಂತ ತಿಳ್ಕೊಂಡ್ರೆ ಇವತ್ತು ಜಗತ್ತು ಇರ್ತಾರೆ ಇರಲಿಲ್ಲ. ಮನುಷ್ಯ ಏನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲಸ ಅಂತ ಹೇಳ್ತಾರೆ, ಸತ್ಯ ಸುಳ್ಳಿಗಿಂತ ವಿಚಿತ್ರವಾಗಿರುತ್ತೆ ಅಂತ ಹೇಳ್ತಾರೆ. ಸತ್ಯ ಘಟನೆಗಳು ಸುಳ್ಳಿನ ಮುಖದಿಂದ ಹೊಡೆದಾಗಿರುತ್ತೆ. ಏನಾಯ್ತು ಗೊತ್ತೇನಷ್ಟೊತ್ತಿಗೆ, ಆ ತುಂಬುರು ಗಂಧರ್ವ ಅವಳ ದೇಹದಲ್ಲಿ ಕೂತಿದ್ದಾನೆ ಪಾಪ, ಹೆಣ್ಣು ವೇಷದಲ್ಲಿ ಕೂತಿದ್ದಾನೆ. ಅವನೆಲ್ಲೂ ಹೋಗಾಗಿಲ್ಲ, ಮೇಕಪ್ ಮಾಡ್ಕೊಂಡ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ ಪಾಪ. ಅವನೇನು ಹೋಗ್ತಾನೆ ಒಂದ್ ಕಡೆ ಸುಮ್ಮನೆ ಕೂತಿದ್ದ. ಅಷ್ಟೊತ್ತಿಗೆ ಏನು ಪ್ರಾರಬ್ಧ ಪಾಪ, ಕುಬೇರ ಯಕ್ಷರಾಜ ಯಕ್ಷಗಂಧರ್ವರೆಲ್ಲ ರಾಜ ಆತ, ಸಂಚಾರ ಮಾಡ್ತಾ ಮಾಡ್ತಾ ಅದೇ ಜಾಗಕ್ಕೆ ಬರ್ಬೇಕಾ? ಬಾಸ್ ಬಂದಾಗ ಆಯ್ತು, ಇದಕ್ಕೆ ಹೋಟ್ಲಲ್ಲಿ ಬಾಸ್ ಸಿಕ್ಕಾಗಾಯ್ತು. ಇದಕ್ಕಿದ್ದಾಗ ಎಲ್ಲೋ ಒಂದ್ ಕಡೆ ಹೋಗಿಬಿಟ್ಟು ಕ್ಲಬ್ ಅಲ್ಲಿ ಹೋಗಿ ಬಲ್ಲ ಇದ್ದಾಗ ಬಾಸ್ ಬಂದ್ಬಿಟ್ರೆ ಅವನು ಬರೋ ಬಾಸ್ ಆದ್ರೆ ಯೋಚನೆ ಇಲ್ಲ, ಒಳ್ಳೆ ಬಾಸ್ ಆದ್ರೆ ಭಜಿತಿ ಆಗ್ತದೆ. ಏನು ಮಾಡಬೇಕು, ಗಾಬರಿ ಆಯ್ತಾ ತಾನೆ, ಅಯ್ಯೋ ಕುಬೇರ ಬಂದ್ಬಿಟ್ಟ, ಯಜಮಾನ ಬಂದ್ಬಿಟ್ಟ ಅಂತ ಹೇಳಿಬಿಟ್ಟು ತಂತುಷು ಲೀಯಮಾನಂ. ಒಂದ್ ಕಡೆಗೆ ಭಯ ಆತನಿಗೆ, ಒಂದ್ ಕಡೆ ನಾಚಿಕೆ, ಒಂದ್ ಕಡೆಗೆ ಭಯ, ಒಂದ್ ಕಡೆ ನಾಚಿಕೆ. ಮೆಲ್ಲಗೊಂದು ಪದೇಲಿ ಅಡಿಕೊಳ್ಳಕ್ಕೆ ಅಂತ ಹೋದೆ ನಾನು. ಕುಬೇರ ದೊಡ್ಡ ದೇವತೆ ಕೇಳಬೇಕಾ, ಕಣ್ಣು ಹಾಕೇ ಬಿಡ್ತಾನ ಕಡೆಗೆ, ಏ ಯಾರು ಬನ್ನಿ ಈ ಕಡೆ ಅಂತ ಕರೀತಾನೆ. ಏನು ಮಾತೇ ಇಲ್ಲ, ದಿಕ್ಪಾಲಕರಲ್ಲಿ ಒಬ್ಬ ಆತ, ಉತ್ತರ ದಿಕ್ಕಿಗೆ ಅಧಿಪತಿಯ ಕುಬೇರ. ತಕ್ಷಣ ಬರ್ತಾನೆ ಪಾಪ, ಒಂದು ಕೈ ಮುಂದೆ ನಾಚಿಕೊಂಡು ನಿಲ್ತುಕೊತಾನೆ. ಕುಬೇರ ಕೇಳ್ತಾನೆ, ಏನು ನಿನ್ನ ಅವಸ್ಥೆ ಇದು, ಏನು ಹೀಗೆ ಮಾಡ್ಕೊಂಡಿದ್ದೆ ಅಂತ, ಏನು ನಿನ್ನ ಅವಸ್ಥೆ? ಇಲ್ಲ ಹೀಗಾಯ್ತು ಪಾಪ, ದುಃಖಪಟ್ಟ ಒಬ್ಬ ಹೆಣ್ಣು ಬಂದ್ಲು, ಅವಳ ನೋವನ್ನು ಸರಿ ನೋಡ್ಲಿಕ್ಕಾಗದೆ ಒಂದು ದಿವಸದ ಮಟ್ಟಿಗೆ ದೇಹ ಕೊಟ್ಟುಬಿಟ್ಟೆ, ಅದು ಕಾಯ್ತಾ ಕೂತಿದ್ರೆ ವಾಪಸ್ ಬರ್ತಾಳೆ ಅಂತ ಹೇಳಿದಾಗ ಕುಬೇರ ಹೇಳ್ತಾನೆ, ಏನಿದೆಲ್ಲ ಉಪಕಾರ ಮಾಡೋದ್ರೆ ಬೇಡ ಅಂತ ಹೇಳೋದಿಲ್ಲ, ಈ ರೀತಿ ಇತ್ತಿದ್ದು ಔಟ್ ಆಫ್ ದಿ ವ್ಯವಹಾರ ಲೆಕ್ಕ ಇದು, ಒಂದು ಹೀಗೆಲ್ಲ ಮಾಡಕ್ಕೆ ಹೋಗಬಾರ್ದು, ಇದಕ್ಕೆಲ್ಲ ಪರ್ಮಿಷನ್ ತಗೊಂಡಿದ್ದೀಯಾ ಅಂತ ಕೇಳ್ತಾ. ಸರ್ಕಾರ ಕೇಳ್ತಾರಲ್ಲ, ವಿಥೌಟ್ ಪರ್ಮಿಷನ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ನಮ್ಮ ಸೈಟ್ ಅಲ್ಲಿ ಮನೆ ಕಟ್ಟೋಕೆ ಸರ್ಕಾರ ಪರ್ಮಿಷನ್ ಬೇಕು, ಅದಕ್ಕೆ ಸೈಟ್ ನಮ್ಮದು, ದುಡ್ಡು ನಮ್ಮದು, ಎಲ್ಲ ನಮ್ಮದೆ, ಪರ್ಮಿಷನ್ ಅವ್ರು ಕೊಡಬೇಕು, ಅದಕ್ಕೆ ಮತ್ತೆ ದುಡ್ಡು ಕೊಡಬೇಕು ನಾವು. ಇದು ಫಜೀತ್, ನೀವು ಅರ್ಥ ಮಾಡಿಕೊಂಡ್ರೆ ಇವತ್ತು ಪರ್ಮಿಷನ್ ಏನೇನೋ ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೇವೆ. ನಮ್ಮ ದೇಹ ಯಾರೇ ಕೇಳ್ತಾರೆ ಅಂತ ಹೇಳ್ತಿರಲ್ಲ, ನಮ್ಮ ಸೈಟನ್ನು ಕೇಳೋದಿಲ್ಲ ಸರ್ಕಾರ. ಹಾಗಿದ್ರೆ ನಮ್ಮ ಸೈಟಿನ ಸರ್ಕಾರಕ್ಕೆ ಅಧಿಕಾರ ಹೇಗಿದೆಯೋ, ನಮ್ಮ ದೇಹದ ಮೇಲೆ ದೇವತೆಗಳ ಅಧಿಕಾರ ಆಗಿದೆ. ದೇವತೆ ಅದಕ್ಕೆ ವೈಶ್ವದೇವನ್ನು ಮಾಡೋದು ಅದಕ್ಕೋಸ್ಕರ. ನಮ್ಮ ದೇಹ ನಮ್ಮದಲ್ಲ, ಹೆಸರಿ ನಮ್ಮ ದೇಹ ಅಷ್ಟೇ. ಈ ದೇಹದಿನ ತೇರು ಅಂತ ಕರೀತಾರೆ. ಇದು ದೇವ ಪರಮಾತ್ಮನ ರಥ ಇರೋ ಹೊರತು, ನಮಗಿದರ ಮೇಲೆ ಬಾಡಿಗೆ ಮನೆ ಇದ್ದ ಹಾಗೆ ಹೊರತು, ಇದರಲ್ಲಿ ಇರಬೇಕು ಹೋಗಬೇಕೇ ಹೊರತು, ಇದನ್ನೇನಾದರೂ ಮಾಡಲಿಕ್ಕೆ ಹೋದರೆ ಮತ್ತೊಮ್ಮೆ ಈ ದೇಹ ಬರಲಾರದು ಅಂತ ಹೇಳ್ತಾರೆ. ಇಂಟ್ಯಾಕ್ಟ್ ದೇಹ ಮೇಂಟೈನ್ ಮಾಡ್ಬೇಕು ನಾವು. ಬಾಡಿಗೆ ಬಂದ ಹೋಗ್ಬೇಕಾದ್ರೆ ಎಲ್ಲ ಒಪ್ಸಿ ಹೋಗ್ಬೇಕು, ಅದನ್ನ ಬಾಗಿಲು ಎತ್ಕೊಂಡು ಹೋದ, ಕಿಟಕಿ ಎತ್ಕೊಂಡು ಹೋದ ಮಾಡಿಬಿಟ್ರೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಇನ್ನೊಂದು ಮನೆಗೆ ಹೋಗೋದಿಲ್ಲ, ನಮಗೆ ಹಕ್ಕಿಲ್ಲ ಅದರ ಮೇಲೆ. ಹಾಗೆ ವಾಪಸ್ ಕೊಡ್ಬೇಕು, ಇರ್ಲಕ್ಕಷ್ಟೇ ಬಾಡಿಗೆ ಹೊರತು ಒಯ್ಲಕ್ಕೆ ಬಲ್ಲದು ಅದು. ನಮಗದು ಗೊತ್ತಿಲ್ಲ, ಇವತ್ತಿನ ದಿವಸ ನಮ್ಮ ದೇಹ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತೇವೆ. ಮನೆಗಿಷ್ಟು ಬೆಲೆ ಇದೆಯಲ್ಲ, ದೇಹಕ್ಕೆ ಎಷ್ಟಿದೆ ಗೊತ್ತಾ ಬೆಲೆ? ಒಂದು ಕಣ್ಣು ಹೋದ್ರೆ ಕೇಳಿ ಡಾಕ್ಟರ್ ಹೇಳ್ತಾರೆ ಎಷ್ಟು ಖರ್ಚು ಮಾಡ್ಬೇಕು ಗೊತ್ತಾ? ಇಟ್ಟಾರ ಬರೋ ಗ್ಯಾರಂಟಿ ಇಲ್ಲ. ಒನ್ಸ್ ಫಾರ್ ಆಲ್ ಕೋಟಿ ರಾಜ ಮಹಾರಾಜರು ಕುರುಡರಾಗಿದ್ದವರಿದ್ದಾರೆ, ರಾಜ್ಯ ಕೊಟ್ಟರು ಕಣ್ಣು ಬರೋದಿಲ್ಲ ಅವರಿಗೆ. ಗೊತ್ತಾ, ನಮ್ಮ ಕಣ್ಣಿದೆ ಅಂದ್ರೆ ಎಷ್ಟು ಭಾಗ್ಯ ಅದು. ಕಿವಿ ಹೋಯ್ತು, ಏನು ಹೇಳ್ತಾರೆ, ಏರು ಏಡ್ ಹಾಕೊಂಡ್ರೆ ಉಪಯೋಗ ಇಲ್ಲರಿ, ಒಳಗೆ ನರ್ವೆ ಸತ್ತೋಗಿದೆ ಅಂತ ಹೇಳಿದ. ನರ್ವೆ ಡೆಡ್ ಆದರೆ ಇನ್ನೇನು ಮಾಡ್ತೀರ, ಅದಕ್ಕೆ ಬಜೆಟ್ಟವನ್ನು ಎತ್ತಬಹುದು, ಇಲ್ಲಿ ಏನು ಎತ್ತಲಕ್ಕಾಗತ್ತೆ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ದೇವರ ಮಹಿಮೆ ಎಷ್ಟೊಂದು ಗೊತ್ತಾಗುತ್ತೆ. ದಾಸರು ಹೇಳ್ತಾರೆ, ದೇವರೇನೋ ಐಶ್ವರ್ಯ ಕೊಡಬೇಕಾಗಿಲ್ಲ ನಮಗೆ, ಈ ಕೊಟ್ಟಿರೋ ಐಶ್ವರ್ಯ ಎಲ್ಲಿ ಕಡಿಮೆ ಇದೆ ನೋಡಿ ಅಂತ ಹೇಳ್ತಾರೆ. ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಡು ಆಗುವರೆ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ನಮ್ಮ ದೇಹಕ್ಕಿರೋ ಬೆಲೆ ಕೋಟಿ ಕೋಟಿ ರೂಪಾಯಿ, ಮನೆಗಿರೋ ಬೆಲೆ ಏನೂ ಅಲ್ಲ, ನಮ್ಮ ದೇಹದ ಬೆಲೆ ಅಷ್ಟು ದೊಡ್ಡದು. ಯಾವ ವಿಜ್ಞಾನಿ ಮಾಡಿಕೊಡಲಾರ ಇದನ್ನ? ಇದನ್ನು ಭಗವಂತ ಎಷ್ಟು ಕೊಟ್ಟಿದ್ದಾನೆ, ಎಷ್ಟು ಅನುಗ್ರಹ ಮಾಡಿದ್ದಾನೆ, ಇದರಿಂದ ಸಾಧನೆ ಮಾಡಬೇಕೇ ಹೊರತು ಇದರ ದುರುಪಯೋಗ ಮಾಡಬಾರದು. ಇಂಥ ಕೆಲಸ ಮಾಡಿದ್ದೇ ನೀನೀಗ, ಅದಕ್ಕೆ ಶಾಪ ಕೊಡ್ತೇನೆ, ನೀನು ಈ ದೇಹನೇ ಉಳ್ಕೊಂಡ್ಬಿಡ್ಲಿ ಅಂತ ಹೇಳ್ಬಿಟ್ಟು ಮುಗಿದೋಯ್ತಲ್ಲಿ. ನೀನು ಈ ದೇಹನೇ ಉಳ್ಕೊಂಡ್ಬಿಡ್ಲಿ, ಒಂದು ದಿವಸ ಮೆಟ್ರಿ ಕೊಟ್ಟು ಪರ್ಮನೆಂಟ್ ಆದಾಗಾಯ್ತದ, ಇದೇ ದೇಹ ಉಳ್ಕೊಂಡು ಬಿಡಲಿ. ಆಗ ಭಾರಿ ಗೋಳಾಡ್ತಾನೆ ಸ್ವಾಮಿ, ದಯವಿಟ್ಟು ಕ್ಷಮಿಸಿಬಿಡಿ, ಹಾಗೆಲ್ಲ ಮಾಡಲಿಕ್ಕಾಗಲಿಲ್ಲ. ಆಫೀಸ್ ಜೀಪ್ ಇನ್ನೊಬ್ರಿಗೆ ಕೊಟ್ಟರೆ ಸಿಕ್ಕಾಕೊತಾನೆ, ತನ್ನ ದೇಹನೇ ಕೊಟ್ಟರೆ ಕೇಳಬೇಕಾ? ಈಗ ಫುಲ್ ಟೈಮರ್ ಇನ್ನೊಂದು ಕಡೆ ಪಾರ್ಟ್ ಟೈಮ್ ಕೆಲಸ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ಪರ್ಮಿಷನ್ ಇಲ್ಲದೆ ಹೋದ್ರೆ ಪ್ರಯೋಜನ, ನೀವೇ ಕಳಿಸಿದ್ರೆ ಪರವಾಗಿಲ್ಲ, ಅವನಾಗಿ ಹೋದಾದ್ರೆ ತಪ್ಪೇ ಅದು. ಒಂದು ಹೀಗೆ ಮಾಡಿದ್ದೆ, ಈ ದೇಹ ನೀನು ಗಟ್ಟಿಯಾಗಲಿ ಅಂತ ಹೇಳಿಬಿಟ್ರು. ತುಂಬ ಕ್ಷಮೆ ಕೇಳಿದ, ತಪ್ಪಾಯಿತು, ದಯವಿಟ್ಟು ಕ್ಷಮಿಸಿ ಅಂತ ತುಂಬ ಕೇಳಿದ ಹೇಳ್ತಾರೆ. ಆಯಿತು, ನೀನು ನಿನಗೆ ಉಳಿಯುತ್ತೆ, ಹೀಗೆ ಇರಬೇಕಿದು ಒಂದು. ಆದರೆ ದೇಹ ವಾಪಸ್ ಯಾವಾಗ ಬರುತ್ತೆ ಗೊತ್ತೇನು? ಅವನು ಮುಂದೆ ಅವನು ಯುದ್ಧದಲ್ಲಿ ಸತ್ತ ಮೇಲೆ ವಾಪಸ್ ಬರುತ್ತೆ, ಅವನು ಬದುಕಿರೋವರೆಗೂ ಅವನದೇ, ಸತ್ತ ಮೇಲೆ ವಾಪಸ್ ಬರುತ್ತೆ ಅಂತ ಹೇಳಿದಾಗ ಆಗ ಒಪ್ಕೊಂಡಂತೆ ಕುಬೇರ ಹೊರಟೋದ್ರ ಕಡೆ. ಅಷ್ಟೊತ್ತಿಗೆ ಬಂದ್ಲು ಪಾಪ ಆಗಿ ವಾಪಸ್ ಆ ದೇಹ ಕೊಡಬೇಕಂತ ಬಂದು, ತಗೋ ಮಹಾರಾಯ, ಭಾರಿ ಉಪಕಾರ ಆಯ್ತು, ನಿನ್ನ ದೇಹ ತಗೋ, ನನ್ನ ಮರ್ಯಾದೆ, ನನ್ನ ತಂದೆಯ ಮರ್ಯಾದೆ ಎಲ್ಲ ಉಳಿತು ಅಂತ ಹೇಳಕ್ ಬಂದ್ರೆ ಅಂತ ಹೇಳ್ತಾನೆ. ಅಮ್ಮ, ದೇವರ ಸಂಕಲ್ಪ ಹೇಳೋದಕ್ಕಾಗೋದಿಲ್ಲ, ಏನೋ ಆಗೋಗ್ಬಿಟ್ಟಿದೆ, ಆ ದೇಹ ನೀನೇ ಇಟ್ಕೊಂಡ್ಬಿಡು ಅಂತ ಹೇಳಿಬಿಟ್ಟು, ದೇಹ ನೀನೇ ಇಟ್ಕೊಂಡ್ಬಿಡು, ಬೈ ಮಾತೇ ಇಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ತಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಉಪಯೋಗ ಇಲ್ಲ, ಈ ಮಧ್ಯೆ ಇನ್ನೂ ಬಯಸ್ಕೋಬೇಕಾಗತ್ತೆ, ಏನು ಪ್ರಯೋಜನ ಇಲ್ಲ, ನೀನು ಹೇಗಿದೆ, ನೀನೇ ಹೋಗಿಬಿಡಮ್ಮ ಅಂತ ಹೇಳಿದಾಗ ಆಕೆ ಆಯ್ತಾ, ಇಲ್ಲ ಪರವಾಗಿಲ್ಲ ಅಂತ, ಏನು ಪರವಾಗಿಲ್ಲ, ನೀನೇ ಇಟ್ಕೊಂಡ್ಬಿಡು, ಬದುಕಿರೋವರೆಗೂ ನಿಂದೆ ಅಂತ ಹೇಳಿಬಿಟ್ರು. ಬಾಡಿಗೆ ಮನೆಗೆ ಹೋದ್ರೆ ಪರ್ಮನೆಂಟ್ ಆದಾಗಾಯ್ತು, ಕೊನೆಗೆ ನಿಂದೇ ಮನೆ ಅಂತ ಹೇಳಿದ್ರೆ ಸಾಧನೆ ಮಾಡಿದಾಗಾಯ್ತು. ಆಯ್ತು ದೇವ್ರ ದಯ ಅಂತ ಹೇಳಿಬಿಟ್ಟು ಹೋಗಿಬಿಟ್ಟು ತಂದೆ ತಾಯಿ ಹೇಳಿದ್ರೆ, ತಪ್ಪ ಅಮ್ಮ ಇನ್ಮೇಲೆ ನಾನು ಗಂಡೆ, ಈ ರೀತಿ ಆಯ್ತು ಅಂತ ಹೇಳಿದ ತಕ್ಷಣ ಅವ್ರಿಗೆ ಖುಷಿಯೋ ಖುಷಿ. ವಿಶ್ವೇಶ್ವ ವಾಕ್ಯಂ ರುದ್ರಶಾಪ್ ವಾ ನೈವೇತಿ ಪಾರ್ಶ್ವತಃ, ಅಂತೂ ರುದ್ರದೇವರ ನಂಬಿದ್ದು ತಪ್ಪು, ಕೆಟ್ಟ ಹೋಗಲಿಲ್ಲ, ನಾನು ಬದುಕಿ ಬಿಟ್ಟೆ ಅನ್ಕೊಂಡ್ರೆ. ರುದ್ರದೇವ್ರ ನಂಬರೆಲ್ಲ ಬದುಕಿಲ್ಲ, ರಾವಣ ಹೋದ, ಆಮೇಲೆ ಭಸ್ಮಾಸುರ ಹೋಗೇ ಬಿಟ್ಟ, ಪಾಪ ಎಲ್ಲ ಹೋದ್ರು, ಇವ್ರು ಯಾಕೆ ಉಳ್ಕೊಂಡ್ರು ಅಂದರೆ ರುದ್ರದೇವರ ಆರಾಧನೆ ಸರಿಯಾಗಿ ಮಾಡಿದರೆ ಉಳ್ಕೊಳ್ಳಕ್ಕೆ ಬರ್ತದೆ, ಇಲ್ಲದೆ ಹೋದರೆ ಹೋಗಿಬಿಡ್ತಾರೆ. ಎಲೆಕ್ಟ್ರಿಕ್ ಸರಿಯಾಗಿ ಉಪಯೋಗಿಸಿ ಬರುತ್ತೆ, ಇಲ್ಲದೆ ಹೋದರೆ ಶಾರ್ಟ್ ಸರ್ಕ್ಯೂಟ್ ಆದರೆ ಡಬಾ ಹೋಗಿಬಿಡ್ತಾರೆ. ಇವತ್ತು ಅದೇ ಉಪಯೋಗಕ್ಕೂ ಬರ್ತದೆ, ಪ್ರಾಣ ಕಳಿಲಕ್ಕೂ ಬರ್ತದೆ, ಅದು ಸತ್ತು ಹೋಗ್ತದೆ ಬದುಕಲಕ್ಕೂ ಬರ್ತದೆ. ದೇವತೆಗಳ ಆರಾಧನೆ ಸರಿಯಾಗಿ ಮಾಡಬೇಕು. ಅದರ ಫಲ ದ್ರುಪದ ರಾಜ ಕಂಡ, ತುಂಬ ಖುಷಿಪಟ್ಟ. ತುಂಬ ಜನ ಗಮನಿಸಬೇಕು, ಇನ್ನು ದ್ರೌಪದಿ ಯಾರು ಮಕ್ಕಳು ಹುಟ್ಟಿಲ್ಲ, ತನಗೆ ದುಷ್ಟದ್ಯುಮ್ನ ಹುಟ್ಟಿಲ್ಲ, ಇವನೇ ಮೊದಲ ಮಗ, ಹಿರಿಯ ಮಗ ಇವನು. ಗಂಡು ಹುಟ್ಟಬೇಕು ಅಂತ ಹೇಳಿದ್ದೆ, ಹೆಣ್ಣು ಹುಟ್ಟು, ಕೊನೆಗೂ ಗಂಡ ಆಯಿತು. ಬರೀ ಖುಷಿಪಟ್ಟ, ಅಂತೂ ಒಂದು ಘಟ್ಟವನ್ನು ತಲುಪದಂತೆ ಆಯಿತು. ಆಕೆ ಬೆಳೀತಾ ಇದ್ದಾಳೆ, ಶಿಖಂಡಿ ಅಂತ ಹೆಸರು ಬಂತು. ತುಂಬ ಸರ್ ಮುಂದೆ ಏನಾಗಿಬಿಡ್ತು ಗೊತ್ತಾ, ಶಿಖಂಡಿ ಅಂದರೆ ಷಂಡ ಅಂಬ ಅರ್ಥ ಬಂದು ಅದು ಸಮಯ ಡಿಕ್ಷನರಿ ಒಳಗೆ. ಆಶ್ಚರ್ಯ, ಡಿಕ್ಷನರಿಗಳ ಅರ್ಥ ಇಲ್ಲ. ಶಿಖಂಡಿ ಶಬ್ದಕ್ಕೆ ಏನು ಗೊತ್ತೇನು ಅರ್ಥ, ಅವನು ಮಹಾವೀರ ಅಂತಾನೇ ಅರ್ಥ. ತಲೆಯನ್ನು ಜಟೆ ಗಂಟೆ ಕಟ್ಟಿಕೊಂಡವನು ಅಂತ ಅರ್ಥ. ತಲೆಗೂದನ್ನು ಜಟೆ ಅಂತ ಶಿಖ ಅಂತ ಹೇಳ್ತೇವಲ್ಲ, ಶಿಖಂಡಿ ಅಷ್ಟೇ. ಅದು ಒಳ್ಳೆ ಪದ, ವಿಷ್ಣು ಸಹಸ್ರಾವದಲ್ಲಿ ಬರೋ ಪದ ಅದು. ಒಂದು ವಿಷ್ಣು ಸಹಸ್ರಾವದಲ್ಲಿ ಶಿಖಂಡಿ ಅಂತ ಪದ ಬರುತ್ತೆ. ಆ ಪದಕ್ಕೆ ಅರ್ಥ ಏನು, ಈ ಒಳ್ಳೆ ಪದ ಅದು, ಹೊಗಳ ಪದ ಹೊರತು ಕೆಟ್ಟ ಬಯ್ಯೋ ಪದ ಅಲ್ಲ ಅದು ಒಂದು. ಆದರೆ ಕಥೆ ಚೆನ್ನಾಗಿ ಏನೇನೋ ತಪ್ಪಾಗಿ ಕೇಳಿಬಿಟ್ಟು ಕೊನೆಗೆ ಈ ಅಪಾರ್ಥ ಕಲ್ಪಿಸಿಬಿಟ್ಟಿದ್ದ. ಎಷ್ಟೋ ಸಂಸ್ಕೃತದ ಪದಗಳಿಗೆ ಇರೋ ಅರ್ಥನೇ ಒಂದು, ಜನ ತಿಳ್ಕೊಂಡ ಅರ್ಥನೇ ಒಂದು. ಅದಕ್ಕೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಮುಂದೆ ಕಾಲ ಕಳೀತಾ ಇದೆ. ಅಷ್ಟೊತ್ತಿಗೆ ವಿಚಿತ್ರ ವೀರ್ಯ ರಾಜ, ಇಬ್ಬರು ಹೆಂಡಂದಿರು ಸಿಕ್ಕಿದ್ರು, ಅಣ್ಣ ಮದುವೆ ಮಾಡಿಸಿದ್ರು, ಪಾಪ ಸಂಸಾರ ಶುರು ಮಾಡಿದ. ಸಂಸಾರ ನಡೀತು, ಮದುವೆ ಆಗಿದ್ದ ತಪ್ಪಾಗಲಿಲ್ಲ, ಸಂಸಾರ ಮಾಡಿದ್ದು ತಪ್ಪಾಗಲಿಲ್ಲ. ಏನು ತಪ್ಪಾಯಿತು ಅಂತ ಹೇಳ್ತಾರೆ, ಆತ ಮಿತಿಮೀರಿದ ಹೋಗಲಾಲಸೆ ಪಡ್ಕೊಂಡ. ಅತಿಸಕ್ತಾಹ ತಪೋ ಹೀನಾಹ ಕಥಂಚಿನ್ ಮೃತಿ ಮಾಪ್ನೋಯುಹು. ವಿಪರೀತವಾದ ಭೋಗ. ಹೇಗೋ ಅಣ್ಣ ಇದ್ದಾರೆ ರಾಜ್ಯ ನೋಡಲಿಕ್ಕೆ, ಭೀಷ್ಮರಿದ್ದಾರೆ ಅಂತ ಹೇಳಿದ್ದು ಮಿತಿಮೀರಿದ ಎಂಟರ್ಟೈನ್ಮೆಂಟ್, ಮಿತಿಮೀರಿದ ಒಂದು ಇನ್ವಾಲ್ವ್ಮೆಂಟ್. ಫಲಿತಾಂಶ ಏನಾಯ್ತಂತೆ, ಯಕ್ಷ್ಮಣ ಅರ್ಧಿತ, ಕ್ಷಯರೋಗ ಬಂತಾತ. ಕ್ಷಯರೋಗ ಬಂದು ಸತ್ತೇ ಹೋಗಿಬಿಟ್ಟ ಅಂತ ಈಗ ನಮಗೆ ಅರ್ಥ ಆಗ್ತದೆ. ಹಿಂದಿನ ಕಾಲಕ್ಕೆ ಸಾಮಾನ್ಯ ಎಲ್ಲರೂ ಕೂಡ ಇಷ್ಟಪಟ್ಟು ಸಾಯ್ತಾ ಇದ್ರು, ಆದರೆ ಒಬ್ಬ ಕೆಲವರು ಮಾತ್ರ ಹೇಗೇಗ ಸಾಯ್ತಾ ಇದ್ರು. ಕಾರಣ ಅತಿಶಕ್ತಿ ಮತ್ತು ತಪಸ್ಸಿಲ್ಲದಿರಬೇಕೆ ಹಾಗೆ ಮಾಡಿತ್ತು. ಆ ದೊಡ್ಡ ದೃಷ್ಟಾಂತ, ವಿಚಿತ್ರ ವೀರ್ಯನೇ ದೃಷ್ಟಾಂತ, ಸತ್ತು ಹೋಗಿಬಿಟ್ಟು. ಆಚಾರ್ಯ ಹೇಳ್ತಾರೆ, ದ್ವಾಪರ ಯುಗದಲ್ಲಿ ಎಲ್ಲೆಲ್ಲೋ ಹುಡುಕಿದ್ರೆ ಒಂದೊಂದು ಕೇಸ್ ಸಿಗ್ತಿತ್ತಂತೆ. ಕಲಿಯುಗದಲ್ಲಿ ಎಲ್ಲ ಕೇಸು ಹೀಗೆ ಇರುತ್ತೆ, ಸಾಮಾನ್ಯ ನಾರ್ಮಲ್ ಇರೋದೇ ಹೇಗೆ. ಅವರು ರಾಯರು ಆದರೆ ಅದು ಎಷ್ಟರೇ ಸಿಗ್ತಾರಂಥವ್ರೆಲ್ಲ ಕೂಡ, ಎಲ್ಲೋ ಎಕ್ಸೆಪ್ಷನ್ಸ್ ಅಷ್ಟೇ. ಅತಿಸಕ್ತಾಹ ತಪೋ ಹೀನಾಹ ಕಥಂಚಿನ್ ಮೃತಿ ಮಾಪ್ನೆಯು. ಅವರ ಜೀವನದಲ್ಲಿ ಈ ಭದ್ರತೆ ಇರೋದಿಲ್ಲ. ಅದಕ್ಕೆ ನಾವು ಏನು ಬೆಳೆಸ್ಕೋಬೇಕು ಗೊತ್ತಾ, ಭೋಗವನ್ನು ಲಿಮಿಟ್ ಮಾಡಬೇಕು. ಒಳ್ಳೆ ಸ್ವೀಟ್ ನಾವೇ ವಿಚಾರ ಮಾಡಿ, ನಮ್ಮ ಜನ ಸ್ವೀಟ್ ತಿಮ್ಮದ್ಬಿಟ್ಟು ಡಯಾಬಿಟಿಸ್ ಬಂದ ಮೇಲೆ ಸ್ವೀಟ್ ತಿಮ್ಮದು ಬಿಡೋದು. ಹಾಗೆ ಯಾಕೆ ಮಾಡ್ತೀರಿ, ಮೊದಲೇ ಕಂಟ್ರೋಲ್ ಮಾಡಿದ್ರೆ ಮುಗಿದೋಯ್ತಲ್ಲ, ಮೊದಲೇ ಕಂಟ್ರೋಲ್ ಮಾಡಿದ್ರೆ ಯಾವ ರೋಗನೂ ಬರಲು ಸಾಧ್ಯತೆಯೇ ಇಲ್ಲ. ಎಷ್ಟೋ ಚೆನ್ನಾಗಿರಲಿ ಸಾಕು, ಇವಾಗ ಪೆಟ್ರೋಲ್ ಇದೆ, ರೋಡ್ ಇದೆ, ತುಂಬ ಹೋಗ್ತಾರೆ ಇರ್ತೇವೆ ನಾವೀಗ, ನಮ್ಮ ಗುರಿ ಬಂತಷ್ಟು ಸ್ಟಾಪ್ ಮಾಡಿಬಿಡುತ್ತೆ. ಆ ಥರ ಇವತ್ತು ಭೋಗಗಳ ಮೇಲೆ ಹಿಡಿತ ಇಲ್ಲದೆ ಹೋದರೆ ಮನುಷ್ಯ ಎಂದೂ ಬದುಕಲಾರ ಅಂತ ಹೇಳುತ್ತೆ. ನಮ್ಮ ಎಲ್ಲ ರೋಗಗಳ ಮೂಲ ನಮ್ಮ ಮಿತಿಮೀರಿದ ಆಸಕ್ತಿ. ಆಸಕ್ತಿಯ ನಿಯಂತ್ರಣ ಬಂತು ಅಂದರೆ ಮನುಷ್ಯನಿಗೆ ರೋಗಗಳ ಭಯವೇ ಇರೋದಿಲ್ಲ. ಆ ಸಿದ್ಧಿಯನ್ನು ಸಾಧಿಸಲಿಕ್ಕೆ ಆಗದೇ ಇದ್ದವರು ಪೈಕಿ ಇಂಥವನೊಬ್ಬ ಸತ್ಯ ಹೋದ. ಇದು ಮಹಾಭಾರತ ಹೇಳಿದ ಕಥೆ. ಕುಮಾರವ್ಯಾಸ ಕಲ್ಪನೆ ಮಾಡಿಬಿಡ್ತಾರೆ, ದೊಡ್ಡ ಕಲ್ಪನೆ ಮಾಡ್ತಾರ ಅಂತ. ಈ ಕಥೆ ಹೇಳೋದಿಲ್ಲ ಕುಮಾರವ್ಯಾಸ. ವಿಚಿತ್ರವೀರ್ಯ ಸತ್ತೋದ, ಯಾತಕ್ಕೆ ಸತ್ತೋದ ಅಂತ ಕೇಳಿದರೆ ಹೀಗಾಯ್ತಂತೆ. ಭೀಷ್ಮರು ಸತ್ಯವತಿ ದೇವಿ ತಾಯಿ, ಪಾಪ ಸತ್ಯವತಿ ದೇವಿ ತಾವೇ ಮದುವೆ ಮಾಡಿಸಿದವರು ತಂದೆಗೆ. ತುಂಬ ಹೊತ್ತು ಏಕಾಂತಲ್ಲಿರ್ತಾ ಇದ್ರಂತೆ, ಆತನ ಕಥೆ ಇತ್ತು. ತುಂಬ ಹೊತ್ತು ಏಕಾಂತಲ್ಲಿರ್ತಾ ಇದ್ರಂತೆ. ಜನ ಏನು ಮಾಡಿದರಂತೆ, ಜನಕ್ಕೊಂದು ಹೇಗೂ ಗೊತ್ತಲ್ಲ, ಅವ್ರೇನಿದ್ರು ತಾವು ಸರಿಯಾಗಿ ಬದುಕ್ತಾರೋ ಬಿಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಉಳಿದವ್ರನ್ನ ಬಾಯಿ ಬಂದ ಟೀಕ್ಸೋದು ಅವ್ರ ಪದ್ಧತಿ. ಅವ್ರೇನು ಮಾಡಿದರಂತೆ, ಭೀಷ್ಮರಿಗೂ ಸತ್ಯವತಿಗೂ ಏನೋ ಒಂದು ವಿಚಿತ್ರ ಸಂಬಂಧ ಉಂಟು ಅಂತ ಹಬ್ಬಿಸಿಬಿಟ್ರಂತೆ ಸುದ್ದಿ. ಈ ಸುದ್ದಿ ವಿಚಿತ್ರ ವೀರನ ಕಿವಿಗೂ ಬಿತ್ತಂತೆ. ಅವನೇನು ಮಾಡಿದನಂತೆ, ಛೇ ಎಂಥ ಕೆಲಸ, ಎಂಥ ಅಣ್ಣ, ಎಂಥ ತಾಯಿ, ಏನೀಗೆಲ್ಲ, ನಾನು ಪರೀಕ್ಷೆ ಮಾಡಬೇಕು ಅಂತ ಒಂದೇ ಸೋಗಿಬಿಟ್ಟನು. ಪರೀಕ್ಷೆ ಮಾಡಬೇಕು ಅಂತ ಹೊರಟು. ಭೀಷ್ಮರು ಒಳಗಿದ್ದಾರೆ, ಸತ್ಯವತಿಯನ್ನು ಒಳಗಿದ್ದಾಳೆ, ಪರೀಕ್ಷೆ ಮಾಡೋಕ್ಕೆ ಹೋದನಂತೆ. ಆ ನಿಜವಾಗಲೂ ಏನಾಗಿತ್ತು ಗೊತ್ತೇನಾಗ, ಭೀಷ್ಮರು ಪುರಾಣ ಕಥೆಗಳನ್ನು ಹೇಳುತ್ತಾ ಸತ್ಯವತಿ ದೇವಿಯ ಮನಸ್ಸಿಗೆ ನೆಮ್ಮದಿ ಕೊಡ್ತಾ ಇದ್ದಾರಪ್ಪ. ಒಬ್ಬ ಮಗನ ಕರ್ಕೊಂಡಿದ್ದಲ್ಲ, ಚಿತ್ರಾಂಗದನ್ನು ಕರ್ಕೊಂಡಿದ್ದಲ್ಲ, ಆಕೆ ಮನಃಶಾಂತಿಗೋಸ್ಕರ ಪುರಾಣದ ಕಥೆಗಳನ್ನು ಹೇಳ್ಕೊಂಡಿದ್ರಂತೆ. ಆಕೆ ಸಂತೋಷದಿಂದ ಕೇಳ್ತಾ ಇರ್ತಾರೆ. ವಿಚಿತ್ರವೀರ ನೋಡ್ತಾನೆ, ಎಷ್ಟು ಪವಿತ್ರವಾದ ಇವರು ತಾಯಿ ಮಗನ ಸಂಬಂಧ ಇವರದ್ದು. ಜನ ಏನೇನೋ ಹೇಳಿಬಿಟ್ರು, ಬುದ್ಧಿ ಇಲ್ಲ ಅವರಿಗೆ, ಅವರಿಗೆ ಬುದ್ಧಿ ಇಲ್ಲ, ಹಾಳಾಗಿ ಹೋಗಲಿ, ನನಗೆ ಬುದ್ಧಿ ಇಲ್ಲ, ಇವ್ರ ಮಾತನ್ನು ನಂಬಿ ಪರೀಕ್ಷೆ ಮಾಡೋಕ್ಕಿಂತ ಬಂದನಲ್ಲ, ನಾನೇನು ಬದುಕಬಾರದು ಅಂತ ಹೇಳಿಬಿಟ್ಟು ಈ ಹೊಟ್ಟೆಗಳ ಮಧ್ಯೆ ಬೆಂಕಿ ಹಾಕೊಂಡು ಸುಟ್ಕೊಂಡು ಹೋಗಿಬಿಟ್ಟ ಅಂತ ಹೇಳಿ ಕುಮಾರವ್ಯಾಸ ಕಥೆ ಕಟ್ಟುತ್ತಾರೆ. ಅಂತೂ ಸತ್ತ ಅಂಬುದು ಇಬ್ಬರು ಪ್ರಕಾರ ಕಾಮನ್ ಇದು. ವಿಚಿತ್ರವೀರ್ಯ ಮದುವೆಯಾದ ಮಕ್ಕಳಿಲ್ಲದೆ ಸತ್ತ, ಚಿತ್ರಾಂಗದ ಮದುವೆನೂ ಆಗದೆ ಸತ್ತ, ಇದು ಪರಿಸ್ಥಿತಿ. ಆದರೆ ಅದು ಕಟ್ಟು ಕಥೆ. ನಿಜವಾದ ಕಥೆ ಯಕ್ಷ್ಮಣಾರ್ಧಿತ, 7 ವರ್ಷಗಳ ಕಾಲದ ನಿರಂತರ ದಾಂಪತ್ಯದ ಫಲವಾಗಿ ಅವನು ದುರ್ಮರಣಕ್ಕೆ ಒಳಗಾದ, ಪ್ರಾಣ ಕಳ್ಕೊಂಡ. ಯಾವ ಯೋಗ ಮುಹೂರ್ತದಲ್ಲಿ ಪಾಪ ಆ ದಾಸರಾಜ ಕೇಳಿದ್ನೋ ಏನೋ, ನಾನು ಇವಳು ಮಕ್ಕಳಿಗೆ ರಾಜ್ಯ ಆಗಬೇಕು ಅಂತ ಹೇಳಿ ಇಬ್ಬರು ಹೋಗಿಬಿಡ್ಬೇಕಾ ಈ ಮಧ್ಯೆ, ಅದಕ್ಕೆ ಹೇಳ್ತಾರೆ, ಯಾವುದೋ ಒಂದು ಒಳ್ಳೆ ಅರ್ಹನಾದ ವ್ಯಕ್ತಿಗೆ ಏನಾದ್ರು ತಪ್ಪಿಸಿದ್ರೆ ಅದ್ರ ದುಷ್ಪರಿಣಾಮ ಹೇಗಾಗ್ತದೆ ನೋಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಭೀಷ್ಮ ರಾಜರಾಗಬೇಕಾಗಿತ್ತು, ಇವರು ಕರಾರು ಹಾಕಿದ್ದರ ಫಲ ಇವರು ರಾಜರಾಗಬೇಕಾಯಿತು. ಅದ್ರ ಪರಿಣಾಮ ಹೇಗೆ ಬಂತು ಅಂದರೆ ಇವ್ರ ಮಕ್ಕಳು ಇಲ್ದಾಗಾಯ್ತು, ಕೊನೆಗೆ ಅರಾಜಕತೆ ಶುರುವಾಯಿತು. ಏನು ಉತ್ತರಾಧಿಕಾರಿನೇ ಇಲ್ಲ ಈಗ. ಆಗ ಸತ್ಯವತಿ ತುಂಬ ಸಾತ್ವಿಕ ಸ್ತ್ರೀ, ಪಾಪ ಕೇಳ್ತಾಳೆ, ಭೀಷ್ಮರೇ ಆಯಿತು, ಇನ್ನೇನು ಯೋಚನೆ ಮಾಡಿ ಪ್ರಯೋಜನ ಇಲ್ಲ, ನೀವೇ ರಾಜರಾಗಬೇಕು ಅಂತ ಹೇಳಿ ನೀವೇ ರಾಜನಾಗಬೇಕೀಗ. ಅಮ್ಮ ನಾನು ಪ್ರತಿಜ್ಞೆ ಮಾಡಿದ್ದೇನೆ, ರಾಜ್ಯ ಆಳೋದಿಲ್ಲ ನಾನೀಗ. ಭೀಷ್ಮ ಅದು ಸರಿ, ಈ ಮಕ್ಕಳು ಇದ್ದಿದ್ರೆ ಯೋಚನೆ ಇರಲಿಲ್ಲ, ಯಾವ ನನ್ನ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ದೀರೋ ಅವರೇ ಇಲ್ಲ, ಮತ್ತಾತಕ್ಕೆ ನೀವು ರಾಜ್ಯ ಆಳಬಾರದು ಆಳಿ ಅಂದ್ರೆ. ಅಮ್ಮ ಮಾತು ಅಂದರೆ ಮಾತು, ನನ್ನ ಮಾತಿಗೆ ಎಂದೂ ಬದಲಾವಣೆಯೇ ಇಲ್ಲ, ನಾನು ಆ ಮಾತನ್ನು ನಡೆಸೇ ನಡೆಸ್ತೇನೆ, ಅದನ್ನು ಎಂದೂ ತಪ್ಪಿಸೋಕೆ ಸಾಧ್ಯ ಇಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹಠ ಹಿಡಿದ್ರೆ. ಇದು ಭೀಷ್ಮರ ಜೀವನದ ಎರಡನೇ ಪರೀಕ್ಷೆ ಇದು. ಒಂದು ಕೆಲವರು ಇರ್ತಾರೆ ಏನೋ ಮಾಡಬೇಕು ಅನ್ಕೊಂಡ್ಬಿಡ್ತಾರೆ, ನಿರ್ವಿಘ್ನ ನಡೆಯುತ್ತೆ ಮುಗಿದೋಯ್ತು. ಅದನ್ನು ನಡೆಸೋದು ಒಳ್ಳೇದೇ ತಪ್ಪಲ್ಲ, ಅದು ಸಾಹಸನೇ, ಆದರೆ ಬಿಡೋ ಪ್ರಸಂಗ ಬಂದಾಗಲೂ ಮಾತು ನಡೆಸ್ತಾರಲ್ಲ ಅದನ್ನು ಸತ್ಯಸಂಧತೆ ಅಂತ ಕರೀತಾರೆ. ಏಕಾಶ ಉಪವಾಸ ಅಂತ ಕೂತ್ಕೊಂಡ, ಆಮೇಲೆ ಏನೋ ಅನ್ನಿಸ್ತು ಮನೆಯಲ್ಲಿ, ಹಾಗೂ ಏನೂ ಇಲ್ಲೇ ಇಲ್ಲ, ಖಾಲಿ ಮನೆ, ಯಾರು ಹೇಳೋರು ಕೇಳೋರು ಇಲ್ಲ, ಹಾಗೂ ಇವಾಗ ಉಪವಾಸ ಮಾಡಿಬಿಟ್ಟ ದೊಡ್ಡದೇನೆ, ಅಲ್ಲಿ ಬಂದವರೆಲ್ಲ ಸ್ವಲ್ಪ ಕಾಫಿ ಕುಡಿ ಅಂತ ಹೇಳೋದು, ಏನೋ ತಿನ್ನು ಅಂತ ಹೇಳೋದು. ಪಾಪ ಮುಖ ಹೇಗಾಗಿಬಿಟ್ಟಿದೆ ನೋಡಿದ್ಯಾ, ನೋಡಾಗಿಲ್ವಾ ಎಷ್ಟು ಡಲ್ಲಾಗಿದ್ದೀಯ, ಅವನಿರೋದೇ ಹಾಗೆ ಪಾಪ, ಅದಕ್ಕೆ ಡಲ್ಲಾಗಿದ್ದೆ ಅಂತ ಕೇಳಬೇಕು ಅವನನ್ನ. ಅವಳು ಟೆಂಪ್ ಮಾಡ್ತಾರೆ, ಹೌದಾ ಅಂತೇಳಿ ಜನ ತಿಂದ್ಬಿಡ್ತಾನೆ ಬಿಡೋದೇ. ಅಲ್ಲಿ ವಿಘ್ನ ಬಂದಾಗ ಮನುಷ್ಯ ತನ್ನ ದೀಕ್ಷೆ ಕೈ ಬಿಡ್ತಾನೆ, ಸಾಮಾನ್ಯವಾಗಿ ಲಂಚ ತಗೊಳ್ಳೋದಿಲ್ಲ, ಕೊಡದೆ ಹೋದರೆ ಇದನ್ನು ಎಲ್ಲರೂ ಮಾಡ್ಬೋದು ಈ ಕೆಲಸನ. ಯಾರು ಕೊಟ್ಟರೂ ತಗೊಳ್ಳೋದಿಲ್ಲ ಅಂತಲ್ಲ, ಅದು ಭಾರಿ ದೊಡ್ಡ ಸ್ಥಿತಿ ಅದು. ಇವತ್ತು ನಮ್ಮ ಜನ ಸತ್ಯ ಬಿಡೋದು ಹಾಗೇನೆ, ಧರ್ಮ ಬಿಡೋದು ಹಾಗೇನೆ. ಅದು ಭೀಷ್ಮರ ಜೀವನದಲ್ಲಿ ಆ ಪ್ರಸಂಗ ಬಂದೇ ಬಿಡ್ತು. ಪಾಪ ಒಂದು ಕಡೆ ಪರಶುರಾಮರು ಬಂದು ಹೇಳಿದ್ರು, ಅದನ್ನು ಗೆದ್ದರು, ಮದುವೆ ಆಗೋ ಪ್ರಸಂಗ ಬಂದಿತ್ತು ಅದನ್ನು ಗೆದ್ದರು, ರಾಜ್ಯದ ಪ್ರಸಂಗ ಬಂತು ಅದನ್ನು ಗೆಲ್ಲಬೇಕಾಯ್ತು. ತಮಾಷೆ ಹೇಳಿದ್ದಲ್ಲಿ ಗುರುಗಳು, ಇಲ್ಲಿ ಹೇಳೋದು ತಾಯಿ, ತಾಯಿನೂ ಮಾನ್ಯಳು ಗುರುಗಳು ಮಾನ್ಯರು, ಆದರೆ ಭೀಷ್ಮರು ಇಬ್ಬರು ಮಾತನ್ನು ಕೇಳಲಿಲ್ಲ. ಇಲ್ಲಿ ಶಾಸ್ತ್ರ ಹೇಳುತ್ತದೆ ಭೀಷ್ಮರು ಸರಿಯಾಗಿ ನಡ್ಕೊಂಡಿದ್ದು. ಹೌದು, ಒಂದು ಮಾತಿಗೆ ಲಿಮಿಟ್ ಇರಬೇಕು ಅಂತ ಹೇಳ್ತಾರೆ ಯಾವಾಗಲೂ ಕೂಡ, ಒಂದು ಮಾತಿಗೆ ಲಿಮಿಟ್ ಇರಬೇಕು. ನಮ್ಮ ಪ್ರತಿಜ್ಞೆ ಅಂತ ಹೇಳಿದರೆ ಆ ಪ್ರತಿಜ್ಞೆಯನ್ನು ನಾವು ಮೆಕ್ಯಾನಿಕಲಿ ಫಾಲೋ ಮಾಡಬಾರದು, ಒಂದು ಪ್ರಸಂಗದಲ್ಲಿ ಕೈ ಬಿಡಬೇಕಾಗ್ತದೆ. ನಮ್ಮಲ್ಲೇ ಎಷ್ಟೋ ಸರ್ತಿ ಏನಾಗ್ತದೆ ಗೊತ್ತೇನು, ಊಟ ಕೂತಿರ್ತಾರೆ ಯಾರು ದೊಡ್ಡವರು ಸ್ವಾಮಿಗಳು ಅಂತವ್ರು ಬಳಸಕ್ಕೆ ಬಂದುಬಿಡ್ತಾರೆ, ಜಿಲೇಬಿ ಹಾಕಿಬಿಡ್ತಾರೆ, ಜಿಲೇಬಿ ಹಾಕಿಬಿಡ್ತಾರೆ. ತಕ್ಷಣ ಇವರು ಏನು ಸ್ವಾಮಿಗಳು ಹೀಗೆ ಮಾಡಿಬಿಟ್ರಿ, ಗಾಯಕ್ಕೆ ಹೋಗಿ ಬಿಟ್ಟು ಬಂದಿದ್ದೆ ನಾನು, ಅದನ್ನು ನೀವು ಹಾಕಿಬಿಟ್ರಿ ಅಂತ ಪುಣ್ಯಕ್ಕೆ ಯಾರು ಅನ್ನೋದಿಲ್ಲ, ಅದನ್ನು ಯಾರು ಅನ್ನೋದಿಲ್ಲ ಆ ರೀತಿಯಲ್ಲಿ. ಯಾಕೆ ದೊಡ್ಡವರು ಹಾಕಿದ್ದಾರೆ, ಅವ್ರ ಶಾಸ್ತ್ರ ಹೇಳಿದ್ ಏನು ಮಾಡಬೇಕಾಗ, ಕೆಲವರು ಅನ್ನೋದಿಲ್ಲ ಚೆಲ್ಲಿ ಹೋಗಿಬಿಡ್ತಾರೆ, ಹಾಗೆ ಮಾಡಬಾರದು, ಹಾಕ್ಬಿಟ್ಟು ತಿನ್ನಬೇಕಾದ ನಿಮ್ಮ ಪ್ರತಿಜ್ಞೆಗಿಂತ ಇದು ಯುದ್ಧ ದೊಡ್ಡದಿದೆ. ಅವ್ರು ದೊಡ್ಡವರು ಮಾಡಿದ ಕಾಲಕ್ಕೆ ಅದಕ್ಕೆ ವಿರೋಧನೇ ಇಲ್ಲ, ಅವ್ರು ತಿಂದುಬಿಡಿ ಅಂತ ಹೇಳ್ತಾರೆ. ಆದರೆ ಮತ್ತೆ ಹಾಕ್ಸೋಬೇಡಿ, ಮತ್ತೆ ಕೇಳಿ ಹಾಕ್ಸೋಬೇಡಿ, ಹಾಗೂ ಆಯ್ತಲ್ಲ ಅಂತ ಕೇಳಿ ಹಾಕ್ಸೋಕೆ ಹೋಗಬಾರ್ದು, ಮತ್ತೆ ವ್ರತ ಬಿಡಬಾರ್ದು. ಅವತ್ತಿನ ಮಟ್ಟಿಗೆ ಅಷ್ಟೇ ಅದು, ಒಂದು ದೊಡ್ಡವರಿಗೆ ಕೂಡ ಬೆಲೆ ಅದು. ಒಂದು ಶಾಸ್ತ್ರ ಹೇಳ್ತಾರೆ, ಆಚಾರ ಹೇಳ್ತಾರೆ, ಸತ್ಯ ನಡೆಸೋದು ದೊಡ್ಡದಲ್ಲ, ಸತ್ಯ ಏನೋ ತಿಳ್ಕೊಳ್ಳೋದು ಭಾರಿ ದೊಡ್ಡದು ಅಂತ ಹೇಳ್ತಾರೆ. ಸತ್ಯಸ್ಯ ವಚನಂ ಶ್ರೇಯ, ಸತ್ಯ ಜ್ಞಾನಂತೂ ದುಷ್ಕರಂ, ಧರ್ಮಸ್ಯ ಚರಣಂ ಶ್ರೇಯ, ಧರ್ಮ ಜ್ಞಾನಂತೂ ದುಷ್ಕರಂ. ನಮ್ಮಲ್ಲಿ ಆ ತೊಂದರೆ ಇದೆ ಇವತ್ತಿನ ದಿವಸ. ಸತ್ಯ ಹೇಳಬೇಕು ನಿಜ, ಸತ್ಯ ಅಂದರೆ ಏನು ಅದೇ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಏನು ಗೊತ್ತಿಲ್ಲ, ನಮಗೊಳ್ಳೇದಾಗ ಸತ್ಯ ಹೀಗೆ ತಿಳ್ಕೊಂಡ್ಬಿಟ್ಟಿದೆ ಪದಿತಿಯಾಗಿ. ನಮಗೊಳ್ಳೇದಾಗ ಸತ್ಯ ಅಲ್ಲ, ದೇವರು ಪ್ರೀತನಾಗೋದು ಸತ್ಯ, ಜನಕ್ಕೆ ಒಳ್ಳೇದಾಗೋದು ಸತ್ಯ ಹೊರತು ನಮಗೊಳ್ಳೇದಾದ್ರೆ ಸ್ವಾರ್ಥ ಸತ್ಯ ಅಲ್ಲ. ಅದು ನಮಗಿತವಾಗೋದು ಧರ್ಮ ಅಲ್ಲ, ಜಗತ್ತಿಗೆ ಹಿತವಾಗೋದು ಧರ್ಮ. ಎಲ್ಲ ಸರ್ವೇ ಜನಾ ಸುಖಿನೋ ಭವಂತು ಧರ್ಮದ ಮೂಲ, ಇದನ್ನು ಮರೆತು ಬಿಡ್ತೇವೆ ನಾವು. ಭೀಷ್ಮರು ಆ ಸಮಯದಲ್ಲಿ ಮಾಡಿದ್ದಿದ್ರೆ ರೀತಿಯೇ ಬೇರೆ ಆಗ್ತಿತ್ತು. ಆದರೆ ಭೀಷ್ಮರು ಭೀಮನ ಮಟ್ಟಕ್ಕೆ ಏರಿದವರಲ್ಲ, ಭೀಷ್ಮರು ಎಂದೂ ಭೀಮನ ಮಟ್ಟಕ್ಕೆ ಏರಿದವರಲ್ಲ, ಆದ್ದರಿಂದ ಅವರು ತುಂಬ ದೊಡ್ಡವರು ಸಂಶಯನೇ ಇಲ್ಲ. ಆದರೆ ಎಷ್ಟು ದೊಡ್ಡವರಾದರೂ ಭೀಮನ ಮದ ಎತ್ತರಕ್ಕೆ ಬರಲಿಲ್ಲ ಎಂಬುದು ಅವ್ರ ಲಿಮಿಟೇಷನ್. ಈ ಅರ್ಥದಲ್ಲಿ ಭೀಮನ ಮಹಾತ್ಮೆ ಭಾರಿ ದೊಡ್ಡದು. ಭೀಮ ಇದೇ ಭೀಮನ ಕಥೆ ಮುಂದೆ ಬರ್ತದೆ. ಸಾಮಾನ್ಯ ಮಾತು ತಪ್ಪು ಮಾತು ಕೇಳ್ತಿರಲಿಲ್ಲ, ಆದರೆ ದೊಡ್ಡವರು ಹೇಳಿದ ಮಾತಿಗೆ ವಿರೋಧನೇ ಇಲ್ಲ. ಮುಂದೆ ವಿಸ್ತಾರ ಬರ್ತದೆ, ನೆನಪು ಹೇಳ್ತೇನೆ ಅಷ್ಟೇ. ಈಗ ಹಿಡಿಂಬೆಯನ್ನು ಮದುವೆ ಆಗೋ ಪ್ರಸಂಗ ಮತ್ತು ಭೀಮಸೇನಿಗೆ. ಹಿಡಿಂಬೆ ಹಳೆ ಒಳ್ಳೆ ಹೆಣ್ಣು ಕೂಡ ಅಲ್ಲ, ಅಂದರೆ ರಾಕ್ಷಸಿ ರೂಪ, ರಾಕ್ಷಸಿ ಭಯಂಕರವಾದ ಹೆಣ್ಣು. ಜೊತೆಗೆ ಅವಳು ಸಿಕ್ಕಿದ್ದು ಇದರೊಳಗೆ ಅರಣ್ಯದೊಳಗೆ, ಅವಳು ಗಂಟು ಬಿಡ್ತಾಳೆ ಭೀಮಸೇನ, ನನ್ನನ್ನು ಮದುವೆ ಆಗಬೇಕು. ಸ್ವರೂಪತ ಒಳ್ಳೆ ಒಳ್ಳೆ, ಪಾಪ ನೋಡ್ಲಿಕ್ಕೆ ಮಾತ್ರ ರಾಕ್ಷಸಿನೇ, ಕಾಮರೂಪಿ ಆದ್ರಿಂದ ವೇಷ ಮೇಕಪ್ ಪಡ್ಕೊಂಡು ಬಂದಿರ್ತಾಳೆ ಅಷ್ಟೇ ಹೊರತು ನಿಜವಾಗಲೂ ಅವಳು ರಾಕ್ಷಸಿ, ರಾಕ್ಷಸ ಕುಲದಲ್ಲಿ ಹುಟ್ಟಿದವಳು. ಭೀಮನ ಕೇಳ್ತಾನೆ ಮದುವೆ ಆಗು, ನಾನು ಮದುವೆ ಆಗೋದಿಲ್ಲ, ಯಾತಕ್ಕೆ ಬೇರೆ ಕಾರಣ ಕೊಡೋದಿಲ್ಲ ಭೀಮಸೇನ, ನಾನು ಅಣ್ಣ ಧರ್ಮರಾಜನಿಗೆ ಮದುವೆ ಆಗಿಲ್ಲ, ತಮ್ಮ ನಾನು ಮದುವೆ ಆಗಬಾರದು, ಸಿಂಪಲ್ ಇದು. ಅಣ್ಣನಿಗೆ ಮದುವೆ ಆಗೋದಕ್ಕಿಂತ ಮುಂಚೆ ತಮ್ಮ ಮದುವೆ ಆಗಿಬಿಟ್ರೆ ಅದಕ್ಕೆ ಪರಿವಿತ್ತಿ ಅಂತ ಕರೀತಾರೆ ಅವನ, ದೊಡ್ಡ ದೋಷ ಅದು. ಒಂದು ಅಕ್ಕನಿಗೆ ಮದುವೆ ಆದರೆ ತಂಗಿ ಮದುವೆ ಆಗಬಾರದು, ಅಣ್ಣನಿಗಾಗದೆ ತಮ್ಮನಿಗೆ ಆಗಬಾರದು, ಇದು ಜನರಲ್ ರೂಲ್ ಇದು. ಒಂದು ಆದರೆ ಯಾವಾಗ ಅದು ಒಂದು ವಿಶೇಷ ಡಿಸ್ಕಷನ್ ಅಲ್ಲಿ ಬಂದ ನೋಡೋಣಂತೆ. ಕುಂತಿ ಹೇಳ್ತಾಳೆ ಭೀಮಸೇನ ಕೇಳೋದಿಲ್ಲ, ಧರ್ಮರಾಜ ಹೇಳಿದ್ರು ಕೇಳೋದಿಲ್ಲ, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ವೇದವ್ಯಾಸರು ಬರ್ತಾರೆ, ಭೀಮಸೇನ ಇವಳನ್ನು ಮದುವೆ ಆಗುವಂತಾರೆ. ಭೀಮಸೇನ ಅಡುಗೆ ಮಾಡೋದಿಲ್ಲ, ಓ ಮತ್ತು ಮದುವೆ ಆಗಿದ್ದೇ ಕೆಲಸ ನೋಡಿ. ಪರಶುರಾಮರು ಗುರುಗಳು, ಭೀಷ್ಮರು ಮಾತು ಕೇಳಲಿಲ್ಲ, ವೇದವ್ಯಾಸರ ಗುರುಗಳು ಭೀಮಸೇನ ಮಾತು ಕೇಳಿದ. ಇಬ್ಬರದು ಪ್ರತಿಜ್ಞೆನೇ. ಆದರೆ ಭೀಮನ ಪ್ರತಿಜ್ಞೆ ಎಷ್ಟು ಅದರಲ್ಲಿ ಹೇಳ್ತೇವಲ್ಲ, ಆ ಕಾಲಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಂಡಿದ್ದು ಭೀಮಸೇನ, ಮೆಕ್ಯಾನಿಕಲ್ ಆಗಿ ಮಾಡಿದ್ದು ಭೀಷ್ಮರು. ಹೆಸರಿಗೆ ಅವರು 800 ವರ್ಷದ ಮುದುಕರು, ತಾತ ಆತ ಮೊಮ್ಮಗ, ಮೊಮ್ಮಗ ಗೆದ್ದ ತಾತ ಸೋತ, ಇದು ಭೀಮನ ಹಿರಿಮೆ. ಇದು ಒಂದು ಯುದ್ಧದಲ್ಲೂ ಹಾಗಿದೆ. ದುರ್ಯೋಧನ ಹೇಳಿಬಿಡ್ತಾನೆ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ. ಭೀಮಸೇನ ಕಾಪಾಡಿದೆ ಅಂದರೆ ಆ ಸೈನ್ಯಕ್ಕೆ ಸೋಲೆ ಇಲ್ಲ. ಆದರೆ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತ, ಭೀಷ್ಮರ ಕಾಪಾಡಿದರೆ ಅದಕ್ಕೆ ಭದ್ರತೆ ಇಲ್ಲ. ಯಾಕೆ ಅವ್ರ ಮಾತು ತಪ್ಪಿದವರು, ಗುರುಗಳ ಅನುಗ್ರಹ ಪಡ್ಕೊಂಡಿಲ್ಲ ಪೂರ್ತಿಯಾಗಿ, ಅವರಿಗೆ ಶಕ್ತಿ ಇಲ್ಲ. ಭೀಮ ಹಾಗಲ್ಲ, ಯಾರ ಮಾತನ್ನು ಕೇಳಬಾರ್ದು ಅವ್ರ ಮಾತು ಕೇಳಿ, ಮಗು ಹೇಳಿತು, ಯಾರ ಮಾತು ಕೇಳ, ಅಪ್ಪ ಹೇಳಿದ್ರು ಕೇಳ, ಅಮ್ಮ ಹೇಳಿದ್ರು ಕೇಳಲಿಲ್ಲ. ಡಾಕ್ಟರ್ ಬಂದ ತೆಪ್ಪ ತಿಂದುಬಿಡುತ್ತೆ. ಯಾಕೆ? ಅವನ ಔಷಧಿ ಕಾಂಪಿಟೆಂಟ್ ಅವನೇ, ಅದಕ್ಕೆ ಔಷಧಿ ಕೊಡೋದು ಕಾಂಪಿಟೆಂಟ್ ಅಥಾರಿಟಿ ಡಾಕ್ಟರ್ ಆದ್ದರಿಂದ ಅವನ ಮಾತನ್ನು ಕೇಳಬೇಕು. ಅಪ್ಪ ಅವನ ಮಾತು ಕೇಳಿ, ಡಾಕ್ಟರ್ ಮಾತೇ ಬಿಟ್ಟುಬಿಟ್ರೆ ಕತೆ ಬೋಧೋಯ್ತಲ್ಲಿ. ಅಂದರೆ ಡಾಕ್ಟ್ರಿಗೆ ಜವಾಬ್ದಾರಿ ಇದೆ, ರೋಗವಾಸಿ ಮಾಡೋ ಜವಾಬ್ದಾರಿ. ಅಲ್ಲಿ ತಂದೆ ತಾಯಿಲಿ ಪ್ರೀತಿ ಇದೆ, ಅವರಿಗೆ ತಿಳುವಳಿಕೆ ಇಲ್ಲ. ಇದು ತಿಳುವಳಿಕೆ ಇದೆ, ಪ್ರೀತಿ ಪ್ರಶ್ನೆ ಇಲ್ಲ. ರೋಗ ವಾಸಿ ಆಗಬೇಕೀಗ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭೀಮಸೇನ ತೋರಿಸ್ತಾನೆ, ವೈದ್ಯರ ಮಾತನ್ನು ಹೇಗೆ ಕೇಳುತ್ತೀರೋ ಭವರೋಗ ವೈದ್ಯರ ಮಾತನ್ನು ಕಣ್ಣು ಮುಚ್ಚಿಕೊಂಡು ಕೇಳಿ ಅಂತ ಹೇಳಿದ್ದಾರೆ. ಅಲ್ಲಿ ಭೀಷ್ಮರು ತಪ್ಪಿದ್ರು, ಭೀಮಸೇನ ತಪ್ಪಲಿಲ್ಲ. ಇದು ಭೀಮಸೇನ ಹಿರಿಮೆ. ಭೀಮಸೇನ ಸಮವು ನಾಸ್ತಿ ಸೇನೆಯೋ ಉಭಯೋರಪಿ. ಪಾಂಡಿತ್ಯದ ಪ್ರಯೋಜನ ಕಾಣಬೇಕಾದ ಅಲ್ಲಿ, ಯಾಂತ್ರಿಕವಾಗಿರೋದ್ರಲ್ಲ ಅಂತ ತಿಳ್ಕೊಂಡ್ರು. ಮುಂದೆ ಅವ್ರು ಹಠ ಹಿಡಿದು ನಾನೇ ಆಗೋದಿಲ್ಲ, ರಾಜ್ಯ ಆಳೋದಿಲ್ಲ ಅಂತ ಹೇಳಿ. ಹಾಗಾಗಿ ಯೋಚನೆ ಮಾಡ್ತಾ ಇದ್ರೆ ಭೀಷ್ಮರೇ, ರಾಜ್ಯದ ಗತಿ ಏನು ಆಗಿದ್ರೆ, ಈಗ ಏನು ಮಾಡಬೇಕಾಗಿದ್ರೆ? ನೀವು ರಾಜನಾಗೋದಿಲ್ಲ, ಉತ್ತರಾಧಿಕಾರಿ ಇಲ್ಲೇ ಇಲ್ಲ, ಮುಂದೇನು ಮಾಡೋದೀಗ ಅಮ್ಮ? ಅದಕ್ಕೆ ಏನಾದರೂ ಮಾಡಿದ್ರೆ ಅಭ್ಯಂತರ ಇಲ್ಲ, ನಾನು ಮಾತ್ರ ರಾಜ್ಯ ಆಳೋದಿಲ್ಲ ಅಷ್ಟೇ, ಮದುವೆ ಅದು ಸಾಧ್ಯನೇ ಇಲ್ಲ, ಏನು ಮಾಡಬೇಕಾಗಿ? ಆಗಲಿ ಭೀಷ್ಮ, ಒಂದು ಮಾತು ಹೇಳ್ತೇನೆ ಕೇಳು. ಹಾಗಿದ್ರೆ ಇಂಥ ಪ್ರಸಂಗದೊಳಗೆ ಶಾಸ್ತ್ರ ಹೇಳುತ್ತದೆ, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬಹುದು. ಇದು ಎಲ್ಲರಿಗೂ ಅಲ್ಲ, ಕ್ಷತ್ರಿಯರಿಗೆ ಮಾತ್ರ ಇರತಕ್ಕಂಥದ್ದು, ಎಲ್ಲ ಕ್ಷತ್ರಿಯರು ಅಲ್ಲ. ರಾಜಮನೆತನದವರೇ ಆಗಬೇಕು, ಅದು ಯಾವ ಕಾಲಕ್ಕೂ ಅಲ್ಲ. ನಿಸ್ಸಂತಾನರಾಗಿ ಪುರುಷರು ಹೋಗಿಬಿಟ್ರೆ ಸ್ತ್ರೀಯರು ಉತ್ತರಾಧಿಕಾರಕ್ಕೋಸ್ಕರವಾಗಿ ನಿಯೋಗ ಪದ್ಧತಿಯಿಂದ ಸಂತಾನವನ್ನು ಪಡೆಯಬಹುದು ಅಂತ ಪರಿಸ್ಥಿತಿ ನಮಗೆ ಬಂದಿದೆ ಈಗ. ಆದ್ದರಿಂದ ಆ ರೀತಿ ಸಂತಾನ ಪಡಿಬಹುದಲ್ಲ ಅಂತ ಹೇಳಿದಾಗ, ಅಮ್ಮ ತನ್ನ ಪೂರ್ಣ ಒಪ್ಪಿಗೆ ಇದೆ, ಎಲ್ಲ ಜನಗಳನ್ನು ಒಪ್ಪಿಸೋಣ, ಒಪ್ತಾರೆ, ಏನು ಸಮಸ್ಯೆ ಇಲ್ಲ, ಅವಶ್ಯ ಹಾಗೆ ಮಾಡು, ನನ್ನ ಒಪ್ಪಿಗೆ ಇದೆ ಅಂತ ಭೀಷ್ಮರು ಹೇಳಿಬಿಟ್ರು. ಆಗ ಕೇಳುತ್ತಾಳೆ ಭೀಷ್ಮರೇ, ನಿಯೋಗ ಪದ್ಧತಿಯಲ್ಲಿ ಮಕ್ಕಳನ್ನು ಯಾರಿಂದ ಪಡೆಯಬೇಕಾಗಿದ್ದರೆ ಅಂತ ಪ್ರಶ್ನೆ. ಯಾರಿಂದ ಪಡೆಯಬೇಕು ಮಗುವನ್ನು? ಅದು ಶಾಸ್ತ್ರ ಹೇಳುತ್ತದೆ, ದೊಡ್ಡ ಅಪ್ರೋಕ್ಷ ಜ್ಞಾನಿಯಾದಂಥ ಋಷಿ ಮುನಿಗಳಿಂದ ಪಡಿಬೇಕು. ಯಾಕೆಂದರೆ ಅವರಿಗೇನು ಇರೋದಿಲ್ಲ, ಕಾಮಕ್ರೋಧಗಳನ್ನು ಮೆಟ್ಟಿ ನಿಂತಿರ್ತಾರೋ, ಅವರಿಗೆ ಬೇಕಾದ ವಂಶದ ಉದ್ಧಾರವೇ ಹೊರತು ಬೇರೆ ಏನು ಮನಸ್ಸಿನಿಂದ ಇರೋದಿಲ್ಲ. ಅಂಥವರಿಂದ ಪಡಿಬೇಕು ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಿದ್ರೆ ನಾನಂಥವರೊಬ್ಬರಿದ್ದಾರೆ, ಕರೀಲ ಅಂತ ಕೇಳಿದರಂತೆ. ಯಾರು ಅಂತ ಇವರು ಕೇಳುತ್ತಾರೆ. ವೇದವ್ಯಾಸರು ಅಂತ ಹೇಳಿದರು. ವೇದವ್ಯಾಸರಿದ್ದಾರೆ, ಅವರನ್ನು ಕರೀಲ ಅಂತ ಕೇಳಿದ ತಕ್ಷಣ, ಅಮ್ಮ ವೇದವ್ಯಾಸರನ್ನು ಕರಿತೀಯ, ವೇದವ್ಯಾಸರು ನಿಂಗೆ ಹೇಗೆ ಗೊತ್ತು ಅಂತ ಕೇಳುತ್ತಾರೆ. ನಿಮ್ಗೆ ವೇದವ್ಯಾಸರು ಹೇಗೆ ಗೊತ್ತು? ಭೀಷ್ಮ ವೇದವ್ಯಾಸರು ನನ್ನ ಮಗ ಅಂದ್ರಂತೆ. ಏನು ಭೀಷ್ಮರಿಗೆ ಆಶ್ಚರ್ಯ, ಆನಂದ, ಇತಿಮಿತಿಗಳೇ ಇಲ್ಲ. ಅವತೀರ್ಣೋ ಮಹಾಯೋಗಿ ಸತ್ಯವತ್ಯಾಂ ಪರಾಶರ, ವಿಶ್ವದ ಗುರುಗಳವರು, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ. ಎಂತ ಅಮ್ಮ, ನಿನ್ನ ಮಗನ ವೇದವ್ಯಾಸ ದೇವರು, ಸಾಕ್ಷಾತ್ ನಾರಾಯಣ ಅವರು, ಸಾಕ್ಷಾತ್ ಭಗವಂತ, ಎಲ್ಲರಿಗೆ ಮಕ್ಕಳಕೊಳ್ಳದೇ ಭಗವಂತ, ಆ ಭಗವಂತನೇ ಇವತ್ತು ವೇದವ್ಯಾಸ ದೇವರು. ಅವರಿಂದ ಮಗನ ಪಡೆಯೋದಂದರೆ ಬಹುಶಃ ಅದಕ್ಕಿಂತ ಒಂದು ಶ್ರೇಷ್ಠ ಅವಕಾಶ ಇಲ್ಲ. ಅಮ್ಮ ನಿನ್ನ ಕರೆ ಅಂತ ಹೇಳಿದ ಕರೆ. ಈಗ ವೇದವ್ಯಾಸರ ಪರಿಚಯವನ್ನು ಭೀಷ್ಮರು ಹೇಗೆ ಮಾಡಿಕೊಂಡಿದ್ರು ಅಂತ ತಮ್ಮ ಅಣ್ಣ ಆಗಬೇಕು ಅಂತ ಗೊತ್ತಾಯಿತು ವೇದವ್ಯಾಸರು. ಎಷ್ಟು ಖುಷಿನೋ ಖುಷಿ ಅವರಿಗೆ, ಇಂಥ ಮಹಾನುಭಾವ, ಇಂಥ ಸರ್ವಶ್ರೇಷ್ಠನಾದ ವ್ಯಕ್ತಿ ನನಗೆ ಅಣ್ಣ, ನನ್ನ ತಾಯಿಯ ಮೊದಲ ಮಗ ಅಂತ ಗೊತ್ತಾದಾಗ ತುಂಬ ಸಂಭ್ರಮದಿಂದ ಹೇಳ್ತಾರಮ್ಮ ಕರಿಯಮ್ಮ ಅಂತ ಹೇಳಿದ ತಕ್ಷಣ, ಉಳಿದವರಾಗಿದ್ದರೆ ಇವರು ಕರೆಯೋದು ಬರೋದಿಲ್ಲ, ನಾಟ್ ಅವೈಲೇಬಲ್ ಒಂದು ಕಡೆಗೆ, ಎಲ್ಲೋ ಹೋಗಿರ್ತಾರೆ ಒಂದು ಕಡೆಗೆ, ಸಿಕ್ಕರು ಕೂಡ ಬರೋದಿಲ್ಲ, ಸ್ಪಷ್ಟ ಹೇಳಿಬಿಡ್ತಾರೆ, ಕತೆ ಮುಗಿದೋಯ್ತಾನೆ. ಎಂಥ ವೇದವ್ಯಾಸರು, ಅಮ್ಮ ಹ್ಯಾ ಕರಿತಿ ವೇದವ್ಯಾಸರನ್ನ? ಭೀಷ್ಮ, ನನ್ನ ಮಗ ನನ್ನೊಂದು ವರ ಕೊಟ್ಟಿದ್ದಾನೆ ಅಂತ ಹೇಳಿ. ನನ್ನ ಮಗನ ವರ ಕೊಟ್ಟಿದ್ದಾನೆ. ಏನು ವರ? ಅಮ್ಮ ನೆನೆಸ್ಕೊಂಡು ತಕ್ಷಣ ಬರ್ತೇನೆ ಅಂತ ಹೇಳಿದ. ಬಹುಶಃ ಈ ವರನ ತಂದೆ ತಾಯಿಗಳಿಗೆ ಮಕ್ಕಳಲ್ಲೇ ಯಾರು ಕೊಡಬೇಕು ಲೆಕ್ಕ ಹಾಕಿ? ಮಕ್ಕಳು ಇವತ್ತು ಮಕ್ಕಳು ಹಾಗೆ ಹೇಳೋದಿಲ್ಲ, ಅಮ್ಮ ಹುಚ್ಚಬಟ್ಟೆ ಕರಿಬೇಡ ಆಗಲ್ಲ, ಬರೋದಕ್ಕಾಗಲ್ಲ ಅಂತ ಹೇಳಿಬಿಡ್ತಾನೆ. ಹುಚ್ಚಬಟ್ಟೆ ಕರಿಬೇಡ, ಈ ಕರಗಲ್ಲ ಬರೋದಕ್ಕಾಗೋದಿಲ್ಲ, ನನಗೆ ಬೇಕಾದ ಬರ್ತೀನಿ, ದುಡ್ಡಿಗೆಟ್ಟು ಬೇಕಾದ್ರೆ ಅವಾಗ ನಾನು ಬರ್ತೀನಿ ಅಂತ ಅಷ್ಟೇ ಅರ್ಥ. ಎಲ್ಲರೂ ಹೀಗಿರೋದಿಲ್ಲ, ಸಾಮಾನ್ಯ ಟ್ರೆಂಡ್ ಅದು ಒಂದು. ನಾನು ಕರೆದಾಗೆಲ್ಲ ಬರ್ತೇನೆ. ಇದಕ್ಕಿಂತ ಹೆಚ್ಚು ತಾಯಿ ತಂದೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಮಕ್ಕಳಿಂದ? ಅಂಥ ಬೈಕ್ ಪೂರೈಸಿದ ಮಗ ಸಾಕ್ಷಾತ್ ವೇದವ್ಯಾಸ ದೇವರು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಎಲ್ಲದನ್ನೂ ದೇವರಲ್ಲಿ ಕಾಣಿ ಅಂತ ಹೇಳುತ್ತಾರೆ. ಮಕ್ಕಳಾಡಿಸುವಾಗ, ಮಡದೇವಳ ಅಕ್ಕರದಿ ನರಿವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದ ವಾಹನ ವೇರಿ ಮರೆಯುವಾಗ, ಬಿಕ್ಕುವಾಗ ಆಕಡಿಸುತ್ತಲಿ ದೇವಕ್ಕೆ ತನಯನ ಸ್ಮರಿಸುತ್ತಿಹ ನರ ಸಿಕ್ಕ ನೆಮದೂತರಿಗೆ ಆವಾ ಒಲ್ಲಿ ನೋಡಿದರು. ದೇವರನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ದೃಷ್ಟಿಕೋನ ಹೊಂದಲಿಕ್ಕೆ ಇವೆಲ್ಲ ನಮಗೆ ಬೇಕು. ನಾನು ಕರೀಲ ಅಂದರು, ಕರಿಯಮ್ಮ ಅಂತ ಹೇಳಿದ ತಕ್ಷಣ ಕರಲ್ಲಂತೆ. ಕರಿತಿರ್ಲಿಕ್ಕೆ ಪ್ರತ್ಯಕ್ಷ ಭಾವಂ ಸ್ಮೃತ ಮಾತ್ರ ತೋದದವು, ಬಂದು ನಿಂತು ಅಮ್ಮ ಕರೆದ್ರ ಅಂತ ಹೇಳಿದ. ಈ ಮಾತು ಎಷ್ಟು ಇಂಟ್ರೆಸ್ಟಿಂಗ್ ಅಂದರೆ, ಇಡೀ ಮಹಾಭಾರತದೊಳಗೆ ತುಂಬಾ ಜನ ಗಮನಿಸಬೇಕು, ಎಲ್ಲ ಪಾತ್ರ ಬರ್ತದೆ ಹೋಗ್ತದೆ ಎಲ್ಲ ಉಂಟು, ವೇದವ್ಯಾಸರು ಬರೋದು ಮಾತ್ರ ಭಾರಿ ಸ್ಪೆಷಲ್. ಅವ್ರು ಯಾವಾಗಲೂ ನಡ್ಕೊಂಡು ಬರ್ತಿರಲಿಲ್ಲ, ಸರ್ರದ ಮೇಲಿಂದ ಇಳಿತಿದ್ರು ನೋಡಿ ಬರೀ ಆಗ ಡಿಸಪೇರ್ ಆಗೋ. ವಿಮಾನ ಬರ್ತದೆ ಹೀಗೆ ಯಾರು ನೋಡೋದಿಲ್ಲ, ಹೀಗೆ ನೋಡ್ತಾರೆ ವಿಮಾನ. ವಿಮಾನ ಬರೋ ಸ್ಟೈಲೇ ಬೇರೆ. ಕಾರ್ ಬಂತು ಅಂತ ನೋಡಬೇಕಾದ್ರೆ ಹೀಗೆ ನೋಡ್ತೇವೆ, ವಿಮಾನ ಬಂದರೆ ಮೇಲೆ ನೋಡ್ತೇವೆ ನಾವು. ವೇದವ್ಯಾಸರು ಬಂದು ಮೇಲಿಂದ ಬಂದು ಹಾಗೆ ಮೇಲೆ ಕಾರ್ ಹೋಗಿಬಿಡ್ತಾ ಇದ್ರೆ. ಈ ಮಾತನ್ನು ಮಹಾಭಾರತ ಹೇಳುತ್ತೆ ಅನ್ನೋದು ಎಷ್ಟು ಮುಖ್ಯನೋ. ಪಂಪ ಆತ ಬ್ರಾಹ್ಮಣ, ನಮ್ಮ ಹಿಂದೂ ಕವಿನೇ ಅಲ್ಲ, ಜೈನ ಕವಿ. ತಾನು ಎಲ್ಲೇ ಬರೀಲಿ ವೇದವ್ಯಾಸರು ಬಂದರು ಅಂತ ತನ್ನ ಪಂಪ ಅರ್ಥದಲ್ಲಿ ಬರೀಬೇಕಾದ್ರೆ ಇಳಿದು ಬಂದರು ಅಂತಾನೆ ಬರೀತಾ. ಇಷ್ಟರ ಮಟ್ಟಿಗೆ ಮಹಾಭಾರತದಲ್ಲಿ ವೇದವ್ಯಾಸರ ಪಾತ್ರ ವಿಲಕ್ಷಣವಾದಂಥ ಪಾತ್ರ. ಆ ಕ್ಷಣ ಬಂದು ನಿಂತ್ಕೊಂಡ್ರೆ ಅಮ್ಮ ಏನು ಅಂತ ಕೇಳಿದರು. ಅವ್ರು ಸರ್ವಜ್ಞರು. ಈ ಮಧ್ಯೆ ವೇದವ್ಯಾಸರೇ, ಪರಿಸ್ಥಿತಿ ಇದಾಗಿಬಿಟ್ಟಿದೆ, ನಮ್ಮ ಸೊಸೆಯಂದರಿಗೆ ಮಕ್ಕಳಿಲ್ಲ, ನನ್ನ ಮಕ್ಕಳು ಹೊರಟೋಗಿಬಿಟ್ರು, ಅವರಿಂದ ಸಂತತಿ ಬೆಳಿಬೇಕಾಗಿದೆ, ಎಲ್ಲ ತೀರ್ಮಾನ ಮಾಡಿ ಆಗಿದೆ, ನಿನ್ನಿಂದ ಅನುಗ್ರಹ ಆಗಬೇಕು ನಮಗೆ, ಮಗ ಸಾಕ್ಷಾತ್ ನಾರಾಯಣ ಅಂತ ಗೊತ್ತವರಿಗೀಗ, ನಿನ್ನಿಂದ ಅನುಗ್ರಹ ಆಗಬೇಕಾಗಿದೆ, ಈಗ ನೀನು ಇವರಲ್ಲಿ ಸಂತಾನವನ್ನು ಕರುಣಿಸಬೇಕು, ಗರ್ಭಧಾರಣ ಮಾಡಬೇಕು ಅಂತ ಕೇಳಿದರು. ಅಮ್ಮ ಇದು ಶಾಸ್ತ್ರೀಯವಾದ ಪದ್ಧತಿ, ಹೌದು ಏನು ತಪ್ಪಿಲ್ಲ, ನನ್ನಿಂದ ನಿನ್ನ ಸೊಸೆ ಗರ್ಭಧಾರಣ ಹೊಂದಬೇಕಾದ್ರೆ ಒಂದು ಕರಾರಿದೆ ಅಂತ ಹೇಳಿದ್ದಾರೆ. ಹಾಗೆಲ್ಲ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ಒಂದು ಕರಾರಿದೆ. ಏನು ಕರಾರು ಅಂದರೆ, ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾನೈವ ಸುರಾಲ ಏಪಿ, ನನ್ನ ಸಂಪರ್ಕದಿಂದ ನೇರ ಸಂತಾನ ಹೊಂದಬೇಕು ಅಂತಿದ್ರೆ ಆ ಲಕ್ಷ್ಮೀ ಸನ್ನಿಧಾನ ಇರಬೇಕು ಅವರಲ್ಲಿ, ಬೇರೆಯವರಿಗೆ ಸಾಧ್ಯ ಇಲ್ಲ, ಅವರಿಗೆ ಮಾತ್ರ ಸಾಧ್ಯ. ನಿನ್ನ ಸೊಸೆಯಂದರೆ ಲಕ್ಷ್ಮೀ ಏನೂ ಇಲ್ಲ ಈಗ, ಅದಕ್ಕೆ ಅದು ಬರೋ ಲಕ್ಷ್ಮೀ ಸನ್ನಿಧಾನ ಬರಬೇಕೀಗ. ಬರಬೇಕಾದ್ರೆ ಒಂದು ಸಂವತ್ಸರ ಕಾಲ ವ್ರತ ಮಾಡಬೇಕು ಅಂತ ಹೇಳಿದ್ರು. ವ್ರತ ಹೇಳುತ್ತೇನೆ, ಅದನ್ನು ಮಾಡಲಿ, ಲಕ್ಷ್ಮೀ ಸನ್ನಿಧಾನ ಬರ್ತದೆ, ನಾನು ಸಂತಾನವನ್ನು ಕೊಡ್ತೇನೆ, ಲೋಕೋತ್ತರವಾದ ಮಕ್ಕಳು ಹುಡ್ತಾರೆ ಅಂತ ಹೇಳಿದ್ದಾರೆ. ಭಾರಿ ಶ್ರೇಷ್ಠ ಮಕ್ಕಳು ಹುಡ್ತಾರೆ. ತಾಯಿ ಹೇಳ್ತಾಳೆ, ಬಗು ಅದೆಲ್ಲ ಸಾಧ್ಯ ಇಲ್ಲ ನನಗೆ, ರಾಜ್ಯ ಉಪೈತಿ ನಾಶಂ, ಈಗ ಉತ್ತರಾಧಿಕಾರಿಗಳೇ ಇಲ್ಲ, ಈಗ ಒಂದು ವರ್ಷ ವ್ರತ ಮಾಡಿ ಆಮೇಲೆ ಮಕ್ಕಳನ್ನು ಪಡೆದು ಅದು ಬೆಳೆದು ಎಷ್ಟು ದಿವಸ ಆಗಬೇಕು ಅದಕ್ಕೆಲ್ಲ ಕೂಡ, ಅದು ಸಾಧ್ಯ ಇಲ್ಲ, ನಾನು ಈಗಲೇ ಆಗಬೇಕು, ಬೇಗ ಆಗಬೇಕು, ವ್ರತ ಗೀತ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಮ್ಮ ಜನ ಇದು ಕೊಡ್ತಾರೆ. ವ್ರತ ನೀವೇನು ಹೇಳಿ ವ್ರತ ಮಾಡಲಿಕ್ಕೆ ಆಗೋದಿಲ್ಲ, ಈಗ ದುಡ್ಡು ಬೇಕಾದ್ರೆ ಕೊಟ್ಟು ಕೃಷ್ಣಾರ್ಪ ಅಂದ್ಬಿಡ್ತೇವೆ, ವ್ರತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರ ಹೇಳ್ತದೆ ದುಡ್ಡು ಕಾಸುಗಳು ಬೇಕೇನೆ, ಅದು ಸೆಕೆಂಡರಿ ಅದೆಲ್ಲ ಕೂಡ. ಮೇನ್ಲಿ ವಿದ್ಯಾರ್ಥಿ ಎಷ್ಟು ಬೇಕಾದ್ರೂ ಕೊಡ್ತೇನೆ ಸರ್, ಓದೋದಕ್ಕೆ ಸಾಧ್ಯ ಇಲ್ಲ, ಏನು ಮಾಡಬೇಕು ಅದಕ್ಕೆ, ಒಪ್ಪಿಕೊಂಡ್ರೆ ಬೇಸ್ಟು ಮನೆಗೆ ಹೋಗ್ತಾರೆ ಅವನು ಮನೆಗೆ ಹೋಗ್ಬಿಡ್ತಾನೆ ಅಷ್ಟೇ. ಅವ್ನು ಬೇಕಾದಷ್ಟು ಕೊಡಲಿ, ಟೆಕ್ಸ್ಟ್ ಬುಕ್ ಕೊಡಿಸ್ಬೋದು ಅವನಿಗೆ, ಬೇಗ ಪಾಠ ಚೆನ್ನಾಗಿ ಮಾಡಬಹುದು, ಹೆಚ್ಚೆಚ್ಚು ಪಾಠ ಹೇಳ್ಬೋದೇ ಹೊರತು ಓದಿಸ್ತೇ ಓದ್ದೇ ಪಾಸ್ ಆಗು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ನಮ್ಮ ದೊಡ್ಡ ತಪ್ಪು ನಮ್ಮಲ್ಲಿದೆ, ನಾವು ಏನೇನೋ ಮಾಡಿ ಗೆಲ್ತೇವೆ ಅಂತ ತಿಳ್ಕೊಂಡಿರ್ತೇವೆ, ಶಾಸ್ತ್ರ ಹೇಳ್ತದೆ ಏನೇನು ಮಾಡಿ ಗೆಲ್ಲಕ್ಕೆ ಬರೋದಿಲ್ಲ. ಜ್ಞಾನೇನೈವ ಪರಂಪದಂ, ಸಾಧನೆ ಮಾಡಬೇಕು, ನಾವೇ ಮಾಡಬೇಕು ಅದನ್ನು. ನೀವು ಒಂದು ಎರಡು ಮೂರು ಅಟೆಂಪ್ಟ್ ಬೇಕಾದರೂ ಮಾಡಿ, ಆದರೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋಕ್ಕೆ ಸಾಧ್ಯ ಇಲ್ಲ. ವ್ರತ ಉಪವಾಸಗಳು ಅದಕ್ಕೆ ದಾರಿ. ನಮ್ಮಲ್ಲಿ ಇವತ್ತು ವ್ರತ ಉಪವಾಸಗಳ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ವ್ರತ ಅಂದರೆ ಏನಾದ್ರು ಮುದುಕರ ಅಂತ ಒಂದು ಪ್ರಶ್ನೆ, ರಿಟೈರ್ ಆಗಿಲ್ಲ ಇನ್ನೂ ಕೂಡ ಅಂತ ಮೊದಲನೇ ಪ್ರಶ್ನೆ, ರಿಟೈರ್ ಆಗಿಲ್ಲ ಮುದುಕರಲ್ಲ, ನಾವೇನು ಭಾರಿ ಬಡವರೇನಲ್ಲ, ಈ ಮಧ್ಯೆ ಈ ಥರ ಏನೇನೋ ಪ್ರಶ್ನೆ ಮಾಡಿಕೊಂಡಿರ್ತೇವೆ, ಆ ಪ್ರಶ್ನೆ ಬಿಟ್ಟುಬಿಡಿ. ಪ್ರತಿಯೊಬ್ಬನೂ ಕೂಡ ವ್ರತ ಉಪವಾಸಗಳನ್ನು ಮಾಡಿಯೇ ತನ್ನ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು. ಆ ಯಶಸ್ಸನ್ನು ಕಾಣಲಿಕ್ಕೆ ದಾರಿಯನ್ನು ತೋರಿಸಬೇಕಾದ್ರೆ ಬೇರೆ ದಾರಿ ಇಲ್ಲ, ವ್ರತ ಮಾಡಬೇಕಮ್ಮ ಅಂದ್ರೆ. ನಾನು ಮಾಡೋದಿಲ್ಲ, ನಾವು ಮಾಡಲಿಕ್ಕೆ ಅವ್ರು ಮಾಡಬಹುದು, ಅದಕ್ಕೆ ವೇಳೆ ಇಲ್ಲ ಈಗ, ಅದಕ್ಕೆ ಹಾಗೆ ಈಗಲೇ ಆಗಬೇಕು. ಹಾಗಿದ್ರೆ ಅಮ್ಮ ಒಂದು ಮಾತು ಹೇಳ್ತೇನೆ ಕೇಳು, ಹಾಗಿದ್ರೆ ನಿನ್ನ ಸೊಸೆಯಂದಿರು ನನ್ನ ಬಳಿಗೆ ಬರಲಿ, ಸೊಸೆಯ ಕಳಿಸಿಕೊಡು, ನಾನೀಗ ಸೌಮ್ಯ ರೂಪಿಯಾಗಿದ್ದೇನಲ್ಲ ಅವರಿಗೆ ಉಗ್ರ ರೂಪಿಯಾಗಿ ಕಾಣಿಸ್ತೇನೆ ಅಂತ ಹೇಳಿದ್ದ. ಸೌಮ್ಯ ಸ್ವರೂಪೋಪಿ ಅತಿ ಭೀಷಣ ಆಕೃತಿ ವೃಷಾ ಪ್ರದರ್ಶಿಸಿ, ಸೌಮ್ಯ ರೂಪದ ನಾನು ಉಗ್ರ ರೂಪವನ್ನು ತೋರಿಸ್ತೇನೆ, ಅದನ್ನು ಅವಳು ಸಹಿಸಿಕೊಂಡ್ರೆ ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ, ಸಹಿಸಿಕೊಳ್ಳದೆ ಹೋದರೆ ಅದು ತಪ್ಪಿಗೆ ತಕ್ಕಂತೆ ದೋಷ ಇರೋ ಮಕ್ಕಳು ಹುಟ್ಟುತ್ತಾರೆ ಅಂದರೆ. ಹಾಗೆ ಹೇಳ್ತಾಳೆ ವೇದವ್ಯಾಸ, ಯೋಚನೆ ಮಾಡಬೇಡಿ, ನಾನು ಸೊಸೆ ಚೆನ್ನಾಗಿ ಹೇಳ್ಕಳಿಸ್ತೇನೆ ಅಂತ ಹೇಳಿಬಿಟ್ಟು ಹಿರಿ ಅಂತ ಹೇಳಿ ಸೊಸೆಯನ್ನು ಕರೆದು, ಅಮ್ಮ ವೇದವ್ಯಾಸ ಅನುಗ್ರಹ ಮಾಡ್ತಾ ಇದ್ದಾರೆ, ನೀನು ಈ ಕ್ಷಣ ಒಂದು ಮಗು ಹುಟ್ಟುತ್ತೆ, ದೊಡ್ಡ ಸಾಕ್ಷಾತ್ ಭಗವಂತ ಅವರು, ನೀನು ಹೋಗು ಭಕ್ತಿಯಿಂದ ಸೇವೆ ಮಾಡು, ಎಚ್ಚರದಿಂದ ಸೇವೆ ಮಾಡು ಅಂತ ಹೇಳಿ ಕಳಿಸಿಕೊಟ್ರು. ವೇದವ್ಯಾಸರು ಕೂತಿದ್ದಾರೆ, ಅಂಬಿಕಾ ಹಿರಿಯ ಸೊಸೆ ಬರ್ತಾಳೆ, ಅಂಬ ಅಂತ ಅಲ್ಲಿ ಹೊರಟೋಗಿದ್ದಾಳೆ, ಅಂಬಿಕಾ ಅಂಬಾಲಿಕಾ, ಅಂಬೆ ಸೊಸೆ ಆಗಲೇ ಇಲ್ಲ ಮನೆಗೆ. ಅಂಬಿಕಾ ಬಂದ್ಲು, ವೇದವ್ಯಾಸರು ನೋಡಿದ್ಲು, ನೋಡ್ತಿರ್ಲಿಕ್ಕೆ ಅವ್ರು ಮಾತು ಕೊಟ್ಟಂತ ಏನು ಮಾಡಿದ್ರಂತೆ, ಉಗ್ರ ರೂಪವನ್ನೇ ತೋರಿಸ್ತಾರೆ. ವ್ರತವನ್ನು ಮಾಡಿದರೆ ಶಾಂತ ರೂಪದಿಂದ ಕಾಣ್ತಿದ್ರು, ವ್ರತ ಮಾಡದೆ ಹೋಗಿದ್ದೆ ಉಗ್ರ ರೂಪದಿಂದ ಕಂಡ್ರು. ಕಂಡ ತಕ್ಷಣ ಅವಳು ಭಾರಿ ಭಯ ಆಗೋಯ್ತು, ಅವಳು ತಡ್ಕೊಳಕ್ಕಾಗಲಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟು ತಕ್ಷಣ ಕಣ್ಣು ಮುಚ್ಕೊಂಡ್ಬಿಟ್ಟು, ಸೂರ್ಯ ನೋಡೇ ಕಣ್ಣು ಮುಚ್ಕೋತೇವೆ, ಇದರ ಅನಂತ ಸೂರ್ಯ ಪ್ರಕಾಶ, ಕಣ್ಣು ಮುಚ್ಕೊಂಡ್ಳು. ತಕ್ಷಣ ವೇದವ್ಯಾಸರು ಬಂದರು, ತಾಯಿ ಹೇಳಿದ್ರು, ಅಮ್ಮ ನಿನಗೊಬ್ಬ ನಿನ್ನ ಸೊಸೆಯಲ್ಲಿ ಮೊಮ್ಮಗನ ಕಾಣ್ತೀನಿ, ನೀನೀಗ ಮಗು ಹುಟ್ಟುತ್ತೆ, ಅವಳಿಗೆ ಗಟ್ಟಿಮುಟ್ಟಾಗಿರುತ್ತೆ ಆ ವ್ಯಕ್ತಿ. ಖುಷಿಯಾಯ್ತಾಗೆ ಹಬ್ಬ ಅಂತ ಹೇಳಿದ್ಲು. ಅಮ್ಮ ಹುಷಾರು, ಒಂದು ದೋಷ ಇರುತ್ತೆ ಅವನೊಳಗೆ, ಯಾರೋ ಪಾಪ ಲೈಟಾಗಿರೋರು ಅಂತ ತಿಳ್ಕೊಂಡ್ಲು ಪಾಪ ಏನು ಅಂತ ಕೇಳಿದ್ಲು. ಅವನು ಕುರುಡನಾಗಿದ್ದಾನೆ ಅಂತ, ಕುರುಡನಾಗಿದ್ದಾನೆ, ಕಣ್ಣು ಮುಚ್ಚಿದ್ದಕ್ಕೆ ಕುರುಡತನ ಬಂದಿದೆ ಮಗನಿಗೆ. ಭಾರಿ ದುಃಖ ಆಗೋಯ್ತು, ಶಾಸ್ತ್ರ ಹೇಳುತ್ತದೆ, ಈ ಮಾತನ್ನು ಅರ್ಥ ಮಾಡ್ಕೋಬೇಕು. ಮಹಾಭಾರತ ಕಥೆ ಹೇಳ್ತಾ ಇಲ್ಲ, ಮಕ್ಕಳಿಗೆ ಅನೇಕ ದೈಹಿಕ ದೋಷಗಳು ತಂದೆ ತಾಯಿಗಳಿಂದ ಬರ್ತದೆ ಅಂತ ಹೇಳಿದ್ದ. ಅನೇಕ ದೈಹಿಕ ದೋಷಗಳಿಗೆ ಕಾರಣ ತಂದೆ ತಾಯಿಗಳಾಗ್ತಾರೆ. ಗುಣಾಶ್ಚ ಕಾಲಾತ್ ಪಿತೃಮಾತೃ ದೋಷಾತ್ ಸ್ವಕರ್ಮತೋವಾ ಅಭಿಭವಂ ಪ್ರಯಾಂತಿ. ನಿರ್ಣಯದಲ್ಲಿ ಆಚಾರ್ಯರ ಮಾತದು ಒಂದು, ತಂದೆ ತಾಯಿಗಳ ದೋಷ, ಕಾಲದ ದೋಷ, ತನ್ನ ದೋಷ ಎಲ್ಲ ಸೇರಿಬಿಟ್ಟು ಊನತೆಗಳು ಪ್ರಾರಂಭವಾಗುತ್ತವೆ. ತಾಯಿ ಮಾಡಿದ ತಪ್ಪಿಗೆ ಮಗು ಕುರುಡರಾಗಿಬಿಟ್ಟ. ನಮಗಿವತ್ತು ಅರ್ಥ ಆಗ್ತದೆ, ಯಾರೋ ಹೋಗ್ತಾರೆ ಡಾಕ್ಟರ್ ಟೆಸ್ಟ್ ಮಾಡ್ತಾರೆ, ಸ್ವಲ್ಪ ನೋಡ್ತಾರೆ, ಸಾಕು ಶುಗರ್ ಇದ್ದ ಕಾಣುತ್ತೆ, ನಿಮ್ಮ ತಂದೆಗಿತ್ತ ಅಂತ ಕೇಳ್ತಾರೆ. ಹೌದು ತಾತಗೆ ಇತ್ತಂತೆ, ಅದಕ್ಕೆ ನೀನು ಬೇಗನೆ ಬಂದಿದೆ, ಯೋಚನೆ ಮಾಡಬೇಡ ಅಂತ ಹೇಳಿದ್ರು. ಬಾರನ್ ಒಳಗಿಂದ ಬಂದ ಆಸ್ತಿ ಅದು, ಹೊರಗಿನ ಆಸ್ತಿ ಅಲ್ಲ, ಒಳಗಿಂದನೇ ಆಸ್ತಿ ಅದು. ಆಮೇಲೆ ಸ್ವೀಟ್ ನ್ಯೂಸ್ ಇದ್ದಾಗ, ಪಾಪ ಸ್ವೀಟ್ ನ್ಯೂಸ್ ಇದ್ದಾಗ ಅವ್ರಿಗೆ ಎಂಥ ಸ್ವೀಟು ಅದರಂತ ಕಹಿನೇ ಇಲ್ಲ ಅಂತ ಸುದ್ದಿನ ಪಡ್ಕೋತಾರೆ. ಪಾಪ ತಾಯಿಗೆ ಇತ್ತ ಸರಿ, ಇಬ್ಬರಿಗೂ ಇತ್ತ ಗೋವಿಂದ ಬಹಳ ಬೇಗ ಬಂದ್ಬಿಡುತ್ತೆ. ಅಂದರೆ ಒಂದು ಗೊತ್ತಾಯ್ತು ನಮಗೆ, ದೈಹಿಕ ದೋಷಗಳು ವಂಶ ಪಾರಂಪರ್ಯ ಬರುತ್ತೆ ಮೊದಲು ಎಸ್ಟಾಬ್ಲಿಷ್ ಮಾಡಿದೆ ಈಗಾಗಲೇ. ಶಾಸ್ತ್ರ ಹೇಳುತ್ತದೆ ಮಾನಸಿಕ ದೋಷಗಳು ಹಾಗೇ ಬರ್ತವೆ ಅಂತ ಹೇಳಿದ್ದ. ಮನಸ್ಸು ತಾವೆಲ್ಲ ಅದಕ್ಕೆ ತಾಯಿ ಗರ್ಭಿಣಿಯಾಗಿದ್ದ ಕಾಲಕ್ಕೆ ಶುದ್ಧಳಾಗಿರಬೇಕು. ಒಳ್ಳೆ ಪುಣ್ಯಕರವಾದ ಕಥೆಗಳನ್ನು ಕೇಳಬೇಕು, ತೀರ್ಥಯಾತ್ರೆ ಮಾಡಬೇಕು, ಒಳ್ಳೊಳ್ಳೆ ವಾತಾವರಣದಲ್ಲಿರಬೇಕು, ಒಳ್ಳೊಳ್ಳೆ ರೀತಿಯಲ್ಲಿ ಸಂಪರ್ಕ ಇತ್ತು ಅಂತ ಕೇಳಿದರೆ ಮಗು ಹುಟ್ಟುತ್ತಾನೆ ಒಳ್ಳೆ ಜ್ಞಾನಿಯಂತೆ ಹುಟ್ಟಿಬಿಡುತ್ತಂತಾಗಲೇ. ಹುಟ್ಟುತ್ತಾನೆ ಜ್ಞಾನಿಯಾಗಿ ಹುಟ್ಟುತ್ತಂತೆ, ಒಳ್ಳೆ ತಿಳುವಳಿಕೆ ಇರುತ್ತೆ, ವಿಜ್ಞಾನ ಪ್ರೂವ್ ಮಾಡಿದೆ ಅದನ್ನು. ಒಳ್ಳೆ ಸಂಗೀತವನ್ನು, ಒಳ್ಳೆ ಶಾಸ್ತ್ರೀಯ ಸಂಗೀತವನ್ನು ಕೇಳಿದ ಗರ್ಭಿಣಿಗೆ ಒಳ್ಳೆ ಮಗು ಹುಟ್ಟುತ್ತಂತೆ. ಈ ರಾಕ್ ಆ್ಯಂಡ್ ರೋಲ್ ಟೈಪ್ ಕ್ಲಬ್ ಡ್ಯಾನ್ಸ್ ಕೇಳಿಬಿಟ್ರೆ ಅಲ್ಲೇ ಕುಡಿದಿರುತ್ತಾಗಲಿ. ಇವತ್ತು ವಿಜ್ಞಾನ ಪ್ರೂವ್ ಮಾಡಿದೆ, ಆದ್ದರಿಂದ ಬಹಳ ಎಚ್ಚರ ವಹಿಸಬೇಕು. ಅದಕ್ಕೆ ಹಿಂದಿನ ಕಾಲಕ್ಕೆ ಮಗಳು ಗರ್ಭಿಣಿಯಾಗಿದ್ದಾಗಲೇ ಭಾಗವತ ಹೇಳಿಸ್ತಾ ಇದ್ರು, ಮತ್ತು ಭಾಗವತ ಕೇಳಬೇಕು. ಅವಳು ಪ್ರಹ್ಲಾದ ರಾಜ ಗರ್ಭದಲ್ಲಿದ್ದಾಗಲೇ ಭಾಗವತ ಕೇಳಿತ್ತು, ಅದರ ಪರಿಸ್ಥಿತಿ ವಿಶ್ವಕ್ಕೆ ಮುಟ್ಟಿತು, ಅದರ ಫಲ ವಿಶ್ವಕ್ಕೆ ಮುಟ್ಟಿತು ಅವರು ಭಾಗವತ ಕೇಳಿದ ಫಲ. ತಾಯಂದಿರನ್ನ ಇವತ್ತು ಯಾವ ವಿಟಮಿನ್ಸ್ ಕೊಡಬೇಕು ಅಂತ ವಿಜ್ಞಾನ ಕಂಡುಹಿಡಿತೇ ಹೊರತು, ಯಾವ ಡಯಟ್ ಮಾಡಿಸ್ಬೇಕು ಅಂತ ಕಂಡುಹಿಡಿತೇ ಹೊರತು, ಯಾವ ಎಜುಕೇಷನ್ ಕೊಡಬೇಕು ಅಂತ ಅರ್ಥ ಮಾಡಿಕೊಳ್ಳಿ. ಮತ್ತು ಗರ್ಭಿಣಿ ಸ್ತ್ರೀಯರನ್ನ ಬಹಳ ಎಚ್ಚರದಿಂದ ನೋಡಬೇಕು. ಅದು ಅವಳು ನೋಡೋದು ಎಷ್ಟು ಮುಖ್ಯನೋ ಅವಳ ಮಗುವಿನ ಮೇಲೆ ಪರಿಣಾಮ ಆಗುತ್ತೆ ಅದೆಷ್ಟು ಕೂಡ. ಅದನ್ನು ತೋರಿಸಿಕೊಟ್ಟಂತಹ ಮಹತ್ವ ಮಹೋನ್ನತವಾದ ಕೃತಿ ಶ್ರೀಮನ್ ಮಹಾಭಾರತವಾದ್ದರಿಂದ ಸರಿಯಾಗಿ ಕೇಳಿದವರಿಗೆ ಚಿಂತನೆಯ ಹೊಸ ಮಟ್ಟ. ಇದನ್ನೆಲ್ಲ ಕೇಳಿದ ಗರ್ಭಿಣಿ ಸ್ತ್ರೀಯರು ನೋಡಬೇಕಾದ ರೀತಿನೇ ಬೇರೆ ಆಗಿಬಿಡುತ್ತೆ. ಇವತ್ತು ಸಿನಿಮಾ ಮ್ಯಾಟ್ನಿ ಇದರಲ್ಲೇ ಆಗಿದೆ, ಆ ಟಿವಿಗಳು ಹೊರಗೆ ಹೋಗೋಕೆ ಬರೆಯಲ್ಲೇ ಎಲ್ಲ ಬರ್ತಾ ಇರುತ್ತೆ. ನೋಡಿದ ಮಗು ಏನು ಸಂಸ್ಕಾರ ಬರುತ್ತೆ ಪಾಪ, ಅದಕ್ಕೆ ಯಾವ ವಿವೇಕ ಬರಬಹುದು? ವಿಕೃತವಾದ ಶಿಶುವಾಗ ವಿಕೃತವಾದ ಮನ, ದೇಹನೇ ವಿಕೃತವಾಗಬಹುದು, ಮನಸ್ಸಂತೂ ವಿಕೃತವಾಗಿಯೇ ಆಗ. ಆದ್ದರಿಂದ ಶುದ್ಧ ವಾತಾವರಣದಲ್ಲಿ ಬೆಳೆಸಿದರೆ ಆಗತಕ್ಕಂಥ ಪ್ರಯೋಜನಕ್ಕೆ ದೃಷ್ಟಾಂತ ಇದು. ವೇದವ್ಯಾಸರನ್ನು ನೋಡಿ ಕಣ್ಮುಚ್ಚಿದರ ಫಲ ಕುರುಡು ಮಕ್ಕಳು ಹುಟ್ಟಿದರು. ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ಇವ್ರ ಮಕ್ಕಳು ಯಾರು ಗೊತ್ತೇನು, ಹುಟ್ಟಿದವನು ಧೃತರಾಷ್ಟ್ರ ಹುಟ್ಟಿದ, ಈಗ ಅವನಿಗೆ ಕಣ್ಣಿಲ್ಲ. ಅವ್ರ ಮಕ್ಕಳು ಯಾರು ಗೊತ್ತೇನು, ದುರ್ಯೋಧನಾದಿಗಳು, ಅವರಿಗೂ ಕಣ್ಣಿಲ್ಲ. ಏ ಹೊಸ ಮಹಾಭಾರತ ಕಣ್ಣಿಲ್ಲ ಅಂತ ಹೇಳಿಲ್ವಲ್ಲ ಅಂತ ಕೇಳಿದರೆ, ನಿಮಗೆ ಗೊತ್ತಿಲ್ಲ ಅವರಿಗಿದ್ದ ಅವರಪ್ಪ ಎಷ್ಟೋ ವಾಸಿ, ಅದಕ್ಕಿಂತ ಕುರುಡರಾಗಿದ್ದರು ಅಂತ ಹೇಳಿದ್ದ. ಅಪ್ಪನಿಗಿಂತ ಮಕ್ಕಳು ಜಾಸ್ತಿ ಕುರುಡರಾಗಿದ್ದರು. ತಾಯಿ ಬರೀ ಕಣ್ಣು ಮುಚ್ಚಿದ್ದು, ಮಗ ಹೊರಗಿನ ಕಣ್ಣು ಮುಚ್ಚಿದ, ಮಕ್ಕಳು ಒಳಗಿನ ಕಣ್ಣೇ ಮುಚ್ಚಿಬಿಟ್ರು ಅಂತ ಹೇಳಿದ್ದ. ಅಂತರಂಗದಲ್ಲಿ ಹರಿಯ ಕಾಣದವ ಹುಟ್ಟು ಕುರುಡನು. ಎಂಥ ಕುರುಡ ಗೊತ್ತ ದುರ್ಯೋಧನ, ಎಂಥ ಪಾಪಿ ಗೊತ್ತ, ಉದ್ಯೋಗಪುರದಲ್ಲಿ ಕೃಷ್ಣ ವಿಶ್ವರೂಪವನ್ನು ತೋರಿಸಿದರೆ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ನೋಡಿ ಇಂಪ್ಯಾಕ್ಟ್ ಹ್ಯಾ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ತಂದೆ ತಾಯಿಗಳು ಮಕ್ಕಳ ಬೆಳವಣಿಗೆಯಲ್ಲಿ ಯಾವ ಪಾತ್ರ ವಹಿಸಬೇಕು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಹಾಭಾರತ ಕೇಳೋದು ಅಂದರೆ ಮಹಾಭಾರತದಿಂದ ಮೂಲಭೂತವಾದ ಉನ್ನತಿಯ ಧರ್ಮ ಶಿಕ್ಷಣವನ್ನೇ ಪಡೆಯೋದು ಅಂತ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರಯೀನ ಶ್ರುತಿ ಗೋಚರ ಕರ್ಮ ಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ಮಾಖ್ಯಾನಂ ಕೃಪಯಾ ಮುನಿನಾಕೃತಂ. ಆಯ್ತಲ್ಲಿಗೆ ಹೇಳಿದರು ಅಮ್ಮ, ನಾನು ಸರಿ ಹೋಗಲಿಲ್ಲ ವೇದವ್ಯಾಸ ದೇವರೇ, ಎರಡನೇ ಸಸಿಯನ್ನು ಕಳಿಸ್ತೇನೆ, ಒಳ್ಳೆ ಮಗು ಹುಟ್ಟಬೇಕು ಅಂತ ಹೇಳ್ತಾರೆ. ಅಮ್ಮ ನನ್ನ ಮಾತು ಕೇಳು, ಅವಳಾದರೂ ಒಂದು ವರ್ಷ ವ್ರತ ಮಾಡಲಿ ಅಂತ ಹೇಳ್ತಾರೆ. ಅವಳಾದರೂ ಒಂದು ವರ್ಷ ವ್ರತ ಮಾಡಲಿ, ಇಲ್ಲದರೆ ಬರೋದಿಲ್ಲ. ನಮ್ಮ ಶಾಸ್ತ್ರ ಹೇಳ್ತದೆ, ನಮಗೂ ಹೇಳ್ತಾರೆ ಅಂದರೆ ಹೇಳ್ತಾರೆ, ಎಷ್ಟು ಏಕಾದಶಿ ಆದರೂ ಮಾಡಿ ಕೊನೆ ಪಕ್ಷ, ಎಷ್ಟು ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ ಹೇಳ್ತಾರೆ. ಇವ್ರ ಪಕ್ಕ ಏಕಾದಶಿ ಮಾಡಿದ್ರೆ ತಾವೇ ಸತ್ತೋಗ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ದೇವರಾಣೆ ಸಾಯೋದಿಲ್ಲ ಮನುಷ್ಯ, ಏಕಾದಶಿ ಉಪವಾಸದಿಂದ ದೇಹ ಪ್ಯೂರಿಫೈ ಆಗ್ತಾ ಹೋಗುತ್ತೆ. ಇವತ್ತು ಹೇಳ್ತಾರೆ ಇಂಟರ್ನ್ಯಾಷನಲಿ ಪ್ರೂವ್ಡ್ ಅದು, ಒಂದು ಫಾಸ್ಟಿಂಗಿಂತ ದೊಡ್ಡ ಕ್ಯೂರ್ ಇಲ್ಲ ಅಂತ ಹೇಳ್ತಾರೆ. ಉಪವಾಸಕ್ಕಿಂತ ಲಂಘನಂ ಪರಮೌಷಧಂ ಆಯುರ್ವೇದ ಶಾಸ್ತ್ರ ಹೇಳುತ್ತದೆ. ಉಪವಾಸ ಮಾಡೋದ್ರಿಂದ ರೋಗಗಳಲ್ಲಿ ಅರ್ಧಕ್ಕರ್ಧ ಹೋದಂತೆ ಲೆಕ್ಕ ರೋಗಗಳಾಗಲಿ, ರೋಗಗಳ ಸರ್ವ ರೂಟ್ಔಟ್ ಮಾಡಬೇಕು ಅಂತಿದ್ರೆ ಉಪವಾಸ ಪ್ರಾರಂಭ ಮಾಡಿ ಅನ್ನೋದು ತತ್ವ. ಆದ್ದರಿಂದ ಉಪವಾಸ ವ್ರತದ ಹಿನ್ನೆಲೆ ಭಾರಿ ದೊಡ್ಡದು. ಏಕಾದಶಿ ಕೃಷ್ಣಾಷ್ಟಮಿ ವ್ರತಗಳನ್ನು ಮಾಡ್ತಾ ಇದ್ರೆ, ಚಾತುರ್ಮಾಸ್ಯ ಮಾಡ್ತಾ ಇದ್ರೆ ದೇಹ ಮನಸ್ಸು ಎಲ್ಲ ಶುದ್ಧವಾಗ್ತದೆ. ಆ ಕೇಳ್ತಾ ಇಲ್ಲ ನಾನು ಮಾಡೋಕ್ಕಾಗೋದಿಲ್ಲ, ಈಗಲೇ ಮಗು ಬೇಕು, ಕಳಿಸ್ತೇನೆ ನೋಡು ಅಮ್ಮ ಹೇಳಿದ್ದೇನೆ, ಅವಳು ಏನಾದರೂ ಮಾಡಿದ್ರು ಅಂದರೆ ಹೀಗೆ ಆಗುತ್ತೆ ಮಗು ಅಂತ ಹೇಳಿದ್ರು. ಹೀಗೆ ಆಗುತ್ತೆ, ಹುಟ್ಟಿದವನು ಸಾಮಾನ್ಯ ಅಲ್ಲ ಪಾಪ. ಧೃತರಾಷ್ಟ್ರ ನಾಮಕ ಗಂಧರ್ವರಾಜ್ ಪವನಾವೇಶಯುಕ್ತ, ಮೂರದಲ್ಲೂ ಧೃತರಾಷ್ಟ್ರ ಅಂತಾನೆ ಹೆಸರು. ಅವನೊಬ್ಬ ಗಂಧರ್ವ ರಾಜ ಹುಟ್ಟಿ ಬಂದವನು, ಹಂಸ ಅಂತ ನಾಮಾಂತರ ಅವನಿಗೆ. ಅಂತ ವಾಯುದೇವರ ಆವೇಶ ಬೇರೆ, ಇಷ್ಟಾದರೂ ಕುರುಡ ಮುದೋಯ್ತಲ್ಲಿ. ಈ ಮಗುವನ್ನು ಕಾಣಬೇಕು ಅಂದರೆ ಅಮ್ಮ ನನ್ನ ಮಾತು ಕೇಳೋದಿಲ್ಲ, ಇಲೇಬೇಕು, ಆಯಿತು ನಿನ್ನ ಮಗಳು ಸರಿಯಾಗಿ ಹೇಳ್ಕೊಳ್ಳು ಸೊಸೆಗೆ, ಅದರಂತೆ ಮಗು ಹುಟ್ಟುತ್ತೆ ಅಂತ ಹೇಳಿದರು. ಹೇಳಿಲ್ಲ ನೋಡಿ, ಅಕ್ಕನ ಗತಿ ಏನಾಯ್ತು ನೋಡಿದೆಯಲ್ಲ, ನೀ ಹುಷಾರಾಗಿರು, ಏನು ಮಾಡಿದ್ರು ಕಣ್ಣು ಮುಚ್ಚಬೇಡ, ಅದಕ್ಕೆ ಸ್ಟ್ರೆಸ್ ಕೊಟ್ಲು ಪಾಪ, ಏನು ಮಾಡಿದ್ರು ಕಣ್ಣು ಮುಚ್ಚಬೇಡ, ಆಯಿತು ಅಂತ ಹೇಳಿದರು. ಪಾಪ ಆಯಿತು ಅಂತ ಹೇಳಿದ್ರೆ ಪಾಲ ಅಲಂಕಾರ ಮಾಡಿಕೊಂಡು ಬಂದು ವೇದವ್ಯಾಸರು ನೋಡಿಲ್ಲು, ಕಣ್ಣು ಮುಚ್ಚಬೇಕು ಅನಿಸೇ ಬಿಡ್ತು ಪಾಪ ಆಕೆಗೆ. ಅತ್ತೆ ಮಾತು ಅಕ್ಕನ ಸ್ಥಿತಿ ನೋಡಿದ್ಲು, ಗಟ್ಟಿಯಾಗಿ ಹಾಗೂ ಕಣ್ಣು ಕೊಂಚ ತಡ್ಕೊಂಡ್ಲು ಪಾಪ, ಭಯ ಬೀಳ್ತಿಟ್ಲಿಲ್ಲ, ಮೈಯೆಲ್ಲ ಬಿಳಿಸ್ಕೊಂಡ್ಬಿಡುತ್ತಂತೆ ಪಾಪ, ಆ ಭಯಕ್ಕೆ ಮೈಯೆಲ್ಲ ಬಿಳಿಸ್ಕೊಂಡು ಬಿಡ್ತು. ವೇದವ್ಯಾಸರು ಬಂದರು, ಅಮ್ಮ ಇವನು ಸ್ವಲ್ಪ ವಾಸಿ ಅವನಿಗಿಂತ, ಬಲಾಢ್ಯ ಹುಟ್ಟುತ್ತಾನೆ, ಒಳ್ಳೆ ರಾಜನಾಗ್ತಕ್ಕಂಥ ವ್ಯಕ್ತಿ ಹುಟ್ಟಿದ್ದಾನೆ, ಎಲ್ಲ ಸರಿ ಇದೆ, ಹಬ್ಬ ಅನ್ಕೊಂಡ್ಲು. ಅಮ್ಮ ಅವನು ಮೈ ಮಾತ್ರ ಬೆಳ್ಳಗಿರುತ್ತೆ ಅಂತ ಹೇಳಿ, ಪಾಂಡುರ ವರ್ಣ, ಪಾಂಡು ಅಂದರೆ ಬಿಳಿ ಬಣ್ಣ, ಆ ಡಿಸೀಸ್ ಅಲ್ಲ, ಗಮನಿಸ್ಬೇಕು ನಾವು, ಡಿಸೀಸ್ ಅಲ್ಲ ಅದು, ಇರೋದು ಹಾಗಿದ್ದ ಫಾರಿನರ್ಸ್ ಒಳಗೆ ಬೆಳ್ಳಗಿರ್ತಾರೆ, ಆ ಡಿಸೀಸ್ ಅಲ್ಲ, ಇಂಡಿಯನ್ಸ್ ಆಗಿದ್ದು ಬಿಟ್ಟರೆ ಟೆಸ್ಟ್ ಮಾಡಿಸುತ್ತಾರೆ ಇಮಿಡಿಯೇಟ್ಲಿ, ಯಾಕೆಂದರೆ ಅದು ಸ್ವಲ್ಪ ಡಿಸೀಸ್ ಇದ್ದ ಅಲ್ಲೇ, ಅವರು ನ್ಯಾಚುರಲಿ ಬಂದಿರು. ಆತನಿಗೆ ಆ ರೀತಿ ಬಂತಂತೆ, ಅಮ್ಮ ಹೀಗಾಗಿದೆ, ಆಕೆ ಸಮಾಧಾನ ಆಗಲಿಲ್ಲ. ಮಗು ಅವನು ಕುರುಡ, ಇವ್ನು ನೋಡಿದರೆ ಹೀಗೆ ಪರಾವಹ ನಾಮಕ ಗಂಧರ್ವನೇ ಹುಟ್ಟಿ ಬಂದಿದ್ದಾನಪ್ಪ, ಗಂಧರ್ವ ಮರುತ್ಗಳಲ್ಲಿ ಒಬ್ಬ ಹುಟ್ಟಿ ಬಂದ, ಅಮ್ಮ ಇದು ಸಾಧ್ಯ ಇಲ್ಲ, ಮಗು ನನಗಿದು ಬೇಡ, ಒಳ್ಳೆ ಮಗು ನನಗೆ ಬೇಕು, ಇದು ಸರಿಯಲ್ಲ, ನನಗೆ ಇನ್ನೊಂದು ಮಗು ಮೊದಲೇ ಸೂಚನೆ ಮತ್ತೆ ಕಳಿಸ್ತೇನೆ ಅಂತ ಹೇಳಿ ಮೊದಲೇ ಮತ್ತೆ ಕಳಿಸ್ತೇನೆ. ಅವ್ರು ಹೇಳ್ತಾರೆ, ಅಮ್ಮ ನನ್ನ ಮಾತು ಕೇಳಿ ಈಗಲಾದರೂ ರಕ್ತ ಮಾಡಿಸ,